श्रीगुरुभ्यो नमः हरिः ओम् हयग्रीवम् चिदानन्द विग्रहम् सदनुग्रहम् दशग्रीवच्छिदम् शापान्मणिग्रीव विमोचनम् स्वनामग्रहणादेव निरस्तग्रह विग्रहम् वृन्दावनगतम् वन्दे ब्रह्मरुद्रयन्द्र वन्दितम् स्वान्तस्थानन्तशय्याय पूर्णज्ञानरसर्णसे उत्तुङ्गवाक्तरङ्गाय मध्वदुग्धाब्धये नमः। गुरुमखिल गुणज्ञम् सद्गुणैकाधिवासम् शमदम परिनिष्ठम् सत्त्वनिष्ठम् वरिष्ठम् सकल सुजन शिष्टम् नित्य निर्धूत कष्टम् हय मुख पद निष्ठम् माम् भजन्तु प्रपन्नाः। पूज्याय राघवेन्द्राय सत्य धर्म रताय च भजताम् कल्पवृक्षाय नमताम् कामधेनवे। नीला कराच्यतानन्त लीला गोपाल पालितान् विद्या पयोनिधीन् वन्दे ब्रह्म विद्या गुरुन्मम ब्रह्मचर्य हरिप्रीति सुविद्या वादशारिणः इष्टदान् कष्टहर्त्रोन्नः विद्यामान्यान् मुनीन् नमः। वाजराज पदद्वन्द्व वारिजासक्तमानसान् विश्वप्रिय गुरुन् वन्दे मन्दोऽहम् देवि शुद्धये। सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येव शुभधो बिम्बसन्निधौ। चिन्तामणिम् सुभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभीष्टदम्। अज्ञानतिमिरच्छेदम् बुद्धिसम्पत्पदायकम् विज्ञानविमरम् शान्तम् विजयाख्यगुरुम् भजे। श्रीगुरुभ्यो नमः हरिः ओम्। ओम् जन्माद्यस्य यतोऽन्वजादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यम् सूरयः। तेजो वारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। श्रीगुरुभ्यो नमः हरिः ओम्। ಒಳ್ಳೆ ಸಂದರ್ಭ, ಷಷ್ಠಿ ಪೂರ್ತಿ ಅಂಗವಾಗಿ ಅಲ್ವಾ ಒಂದು ಭಾಗವತ ಕಥಾಶ್ರವಣ. ಇಷ್ಟೇ, ಷಷ್ಠಿ ಪೂರ್ತಿ ಯಾಕೆ ಮಾಡ್ಕೋಬೇಕು ಅಂತ ಮತ್ತು ಪ್ರಶ್ನೆ. ಆ ಷಷ್ಠಬ್ದ ಅಂಗವಾಗಿ ಶಾಂತಿ ಯಾಕೆ, ಹೆಸರು ಹೇಳುತ್ತೆ ಶಾಂತಿ. ಏನೋ ತೊಂದರೆ ಬಂದರೆ ಅದ ಶಮನ ಮಾಡುವುದನ್ನು ಶಾಂತಿ ಅಲ್ವೇ. 60ನೇ ವರ್ಷ ಬಂದ ಕೂಡಲೇ ಮನುಷ್ಯನಿಗೆ ಅಪಮೃತ್ಯುವಿನ ಹೆಡೆ ಬರುತ್ತೆ, ಆ ಅಪಮೃತ್ಯುವಿನ ದೋಷ ಪರಿಹಾರಕ್ಕಾಗಿ 60 ತುಂಬಲಿಕ್ಕೆ ಮೊದಲೇ ಅದರ ದೋಷ ಪರಿಶಾಂತಿಗಾಗಿ ವಿಶೇಷವಾದಂಥ ಏನು ಮೃತ್ಯುಂಜಯ ಹೋಮ ಇತ್ಯಾದಿಗಳೆಲ್ಲ ಮಾಡುತ್ತಾರೆ. ಇನ್ನೊಂದು ಅದರ ಉದ್ದೇಶ, ಈ 60 ವರ್ಷ ನಮ್ಮ ಜೊತೆಗೇನೆ ಇದ್ದು ನಮ್ಮಿಂದ ಸಾಧನೆ ಮಾಡಿಸಿದ ತತ್ವಾಭಿಮಾನಿ ದೇವತೆಗಳಾರಿದ್ದಾರೆ ಒಳಗೆ ಎಲ್ಲ ದೇವತೆಗಳು, ಅವರೆಲ್ಲರನ್ನ 60 ವರ್ಷಾಭಿಮಾನಿ ದೇವತೆಗಳು ಎಲ್ಲರನ್ನ ಕಲಶದಲ್ಲಿ ಆವಾಹನೆ ಮಾಡಿ ಅವರಿಗೆ ನಮ್ಮ ಕೃತಜ್ಞತೆ, ಒಳಗಿರುವವರನ್ನೇ ಕಲಶದಲ್ಲಿ ಆವಾಹನೆ ಮಾಡಿ ಅವರಿಗೆ ಕೃತಜ್ಞತೆ ಸಲ್ಲಿಸುವುದೇ 60 ವರ್ಷದ ಶಾಂತಿ. ಅವರಿಗೆ ಕೃತಜ್ಞತೆ ಸಲ್ಲಿಸಿದರೆ ಯಾಕೆ ಅಪಮೃತ್ಯು ಬಂತು ನಮಗೆ, ಯಾಕೆ ಬರುತ್ತೆ ಸಹಜವಾಗಿ ಅಂದ್ರೆ ಅಪಮೃತ್ಯು ಯಾಕೆ ಬರುತ್ತೆ ಅಂದ್ರೆ ಒಬ್ಬರ ಉಪಕಾರವನ್ನ ಸ್ಮರಿಸದೆ ಹೋದರೆ ಬರುತ್ತೆ. ಯಾರಾದರೂ ನಮ್ಮ ಜೊತೆಗಿದ್ದು ಉಪಕಾರ ಮಾಡಿರ್ತಾರೆ, ಅವ್ರ ಉಪಕಾರವನ್ನ ಸ್ಮರಿಸಲಿಲ್ಲ, ಆ ಪಾಪವೇ ನಮಗೆ ಹೊಡೆತವಾಗಿ ಬರುತ್ತೆ. ನಾವು ಇಡೀ ಜೀವನ 60 ವರ್ಷ ಕಳೆದಿರ್ತೇವೆ, ನಿತ್ಯವೂ ನಮ್ಮ ಜೊತೆಗೆ ಇದ್ದು ಒಳಗೆ ಇದ್ದು ಸಾಧನೆ ಮಾಡಿಸಿದ ತತ್ವಾಭಿಮಾನಿಗಳನ್ನ ನಿತ್ಯ ಸ್ಮರಣೆ ಮಾಡಿರಲ್ಲ. ಉಪಕಾರ ಮಾಡಿದಂಥವರನ್ನ ಅವರಿಗೆ ಅಟ್ಲೀಸ್ಟ್ ಒಂದು ಟೋಕನ್ ಆಫ್ ಗ್ರಾಟಿಟ್ಯೂಡ್ ಏನೂ ಸಲ್ಲಿಸಿರಲ್ಲ. ಅದಕ್ಕೆ ಅದು ಆ ರೀತಿ ಬಂದಾಗ ಅವತ್ತಾದರೂ ಅವರನ್ನ ಸ್ಮರಣೆ ಮಾಡಿ ಅದನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಇಟ್ಟದ್ದು. ಚೆನ್ನಾಗಿ ಗೊತ್ತಿದ್ದವರಿಗೆ ನಿತ್ಯವೂ ಸ್ಮರಣೆ ಮಾಡಿ ಪರಿಹಾರ ಮಾಡಿಕೊಂಡಿರ್ತಾರೆ. ಅವತ್ತಿನ ದಿವಸ ಏನಾಗುತ್ತೆ ಅಂದ್ರೆ ಅವರ ಒಂದು ವಿಶೇಷವಾದ ಸ್ಮರಣೆ ಆಗುತ್ತೆ, ತೊಂದರೆ ಆಗುತ್ತೆ. ಅದರಿಂದ ಆ ತೊಂದರೆಗಳೆಲ್ಲ ಪರಿಹಾರ ಆಗಬೇಕು, ಮುಂದಿನ ಜೀವನ ಚೆನ್ನಾಗಿ ನಡೆಯಬೇಕು. ಅಷ್ಟೇ ಅಲ್ಲದೆ ಜೀವನ ಸಾಧನೆಗಾಗಿ ಮೀಸಲಾಗಬೇಕು, ಒಳ್ಳೆ ಸಾಧನೆ ಆಗಬೇಕು. ಹಾಗಾದರೆ ಷಷ್ಠಬ್ದಿ ಸಂದರ್ಭವಾಗಿ ಎಲ್ಲಾ ಕಾರ್ಯಕ್ರಮ ನಡೆಯುತ್ತೆ, ಆಚಾರ್ಯರು ಬರ್ತಾರೆ, ಹೋಮ ನಡೆಯುತ್ತೆ, ಎಲ್ಲ ಆಗುತ್ತೆ. ಆದರೆ ಜ್ಞಾನೇ ಪರಿಸಮಾಪ್ತತೆ, ಏನೇ ಕಾರ್ಯ ಮಾಡಿದರೂ ಜ್ಞಾನದಿಂದ ಪೂರ್ಣ ಆಗುತ್ತೆ ಅಂತ ಹೇಳುತ್ತಾರೆ. ಅದಕ್ಕೆ ಭಗವಂತ ನಿಮ್ಮಿಂದ ಮೊದಲೇ ಜ್ಞಾನ ಕಾರ್ಯವನ್ನು ಮಾಡಿಸಿ ಅದನ್ನು ಪೂರ್ಣ ಮಾಡಿಯೇ ಪ್ರಾರಂಭ ಮಾಡಬೇಕು ಅಂತ ಅದನ್ನು ಸಂಕಲ್ಪ ಇತ್ತೇನು. ಅದಕ್ಕೆ ಭಾಗವತವನ್ನು ಪ್ರಾರಂಭ ಮಾಡಿಸ್ತಾ ಇದ್ದಾನೆ. ಭಾಗವತದಲ್ಲಿ ಅಲ್ಲ 5 ದಿವಸದಲ್ಲಿ ಭಾಗವತ ಆಗುತ್ತಾ ಅಂತ ಕೇಳಿದ್ದೆ. ಒಂದು ದಿವಸ ಮತ್ತೂ ಮೊಟಕ ಆಯಿತು ಅದರಲ್ಲಿ 28 ನಾನು ಹೋಗಬೇಕಾಗಿದೆ, ನಾಲ್ಕೇ ದಿವಸ ಉಳಿಯಿತು. ಹೌದು ತಾನೆ? ನಾಲ್ಕು ದಿವಸದಲ್ಲಿ ನಾನು ಅಂದುಕೊಂಡದ್ದು ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿ ಎರಡೂ ಬೇಕು ಪ್ರಧಾನವಾಗಿ. ಅದರಿಂದ ಸಪ್ತಮಸ್ಕಂದ ಭಾಗವತ ನಾಲ್ಕು ದಿವಸ ವಿಸ್ತಾರವಾಗಿ ನೋಡಿದರೆ ನರಸಿಂಹದೇವರ ಕಥಾ ವಿಶೇಷವಾಗಿ ನೋಡೋಣ. ಶುಕ ಮಹರ್ಷಿಗಳನ್ನ ರಾಜ ಪ್ರಶ್ನೆ ಮಾಡುತ್ತಾ ಇದ್ದ. ಅಷ್ಟರವರೆಗೂ ಎಲ್ಲಾ ಸ್ಕಂಧಗಳಲ್ಲಿ ಬಂದದ್ದು ಇಂದ್ರನಿಗಾಗಿ ಎಲ್ಲಾ ದೈತ್ಯರನ್ನ ಸಂಹಾರ ಮಾಡತಕ್ಕಂಥ ಶ್ರೀಹರಿ, ಇವರ ಕಥಾಭಾಗವೇ ಬರ್ತಾ ಬಂತು. ಜಗತ್ತಿಗೆಲ್ಲ ತೊಂದರೆ ಕೊಡುವಂತಹ ದೈತ್ಯರು ಇಂದ್ರದೇವರು ಅವರನ್ನು ಸಂಹಾರ ಮಾಡಲಿಕ್ಕೆ ಹೋದಾಗ ಅವರಿಗೆ ವರಬಲ ಇತ್ತು. ಅಂತಹ ಕಾಲಕ್ಕೆ ಭಗವಂತನ ಪ್ರಾರ್ಥನೆ ಮಾಡಿದರೆ ಭಗವಂತ ಅವರನ್ನು ಸಂಹಾರ ಮಾಡುತ್ತಾ ಬಂದ. ಅಲ್ಲಿ ಪ್ರಶ್ನೆ ಬರ್ತಾ ಇದೆ, ತಾಯಿ ತನಗಿಬ್ಬರು ಮಕ್ಕಳಿದ್ದರೆ ಆ ಇಬ್ಬರು ಮಕ್ಕಳಲ್ಲಿ ಒಬ್ಬ ಪರಮದುಷ್ಟನಾದರೆ ಒಬ್ಬ ಸಾತ್ವಿಕನಾದರೆ ಅವನಿಗಾಗಿ ಇನ್ನೊಬ್ಬನನ್ನ ಒಬ್ಬರೊಬ್ಬರು ತೊಂದರೆ ಕೊಡ್ತಾ ಇದ್ದರೆ, ದುಷ್ಟನಾದವ ಸಜ್ಜನಿಗೆ ತೊಂದರೆ ಕೊಡ್ತಾ ಇದ್ರೆ ಆ ದುಷ್ಟನಾದವನನ್ನ ಬೈಬಹುದು ಹೊಡೆಯಬಹುದಷ್ಟೇ, ತಲೆ ಕಡಿಯುವುದು ಎಷ್ಟರವರೆಗೆ ಸರಿ ಅಂತ ಪ್ರಶ್ನೆ ಅದನ್ನೇ ಮಾಡ್ತಾ ಇದ್ದಾರೆ ಅಲ್ಲಿ. ಮತ್ತು ಇಂದ್ರದೇವರಿಗಾಗಿ ಭಗವಂತ ಇಷ್ಟೆಲ್ಲ ಮಾಡುತ್ತಾನೆ, ಯಾಕೆ ಅಷ್ಟು ಇಂದ್ರದೇವರ ಮೇಲೆ ಅಭಿಮಾನ? ಅದಕ್ಕೆ ಪಾನ್ ತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾತದ್ಘಟ ಅಂತ ಶುರು ಮಾಡುತ್ತಾರೆ. ಇಂದ್ರದೇವರ ಶತ್ರುಗಳನ್ನು ಸಂಹಾರ ಮಾಡತಕ್ಕಂಥ ನರಸಿಂಹನನ್ನು ಸ್ತೋತ್ರ ಮಾಡುತ್ತೇನೆ ಅಂತ ಮಧ್ವರಾಯರು ಸ್ತೋತ್ರ ಮಾಡುತ್ತಾರೆ. ಯಾಕೆ ಇಂದ್ರದೇವರ ಮೇಲೆ ಎಲ್ಲರಿಗೂ ಅಷ್ಟು ಅಭಿಮಾನ? ಅದೇ ಇಂದ್ರದೇವರಿಗೆ ಮಧ್ವರಾಯರು ಪಾಠ ಮಾಡಿದರು. ಜೈತೀರ್ಥರಾಗಿ ಬಂದಾಗ ಮೊದಲು ಎತ್ತಾಗಿ ಬಂದಾಗ ಪಾಠ ಮಾಡಿದರು, ಜೈತೀರ್ಥರಾಗಿ ಬಂದಾಗ ಒಳಗಿದ್ದೇ ಸುಧಾದಿ ಗ್ರಂಥಗಳನ್ನ ಮಾಡಿಸಿದರು. ಇಷ್ಟು ಕರುಣೆ ಯಾಕೆ ಅಂದರೆ ಇಡೀ ಜಗತ್ತಿನಲ್ಲಿ ಯಾವ ಯಾವ ಸಜ್ಜನರಿದ್ದಾರೆ ಅವರಿಗಾಗಿ ಒದ್ದಾಡುವ ವ್ಯಕ್ತಿ ಅಂದರೆ ಇಂದ್ರ. ಇಂದ್ರದೇವರಿಗೆ ತೊಂದರೆ ಕೊಡಬೇಕು ಅಂದ್ರೆ ಪ್ರತ್ಯೇಕ ಹೋಗಿ ಚೂರಿ ಹಾಕಬೇಕು ಅಂತೇನಿಲ್ಲ, ದೈತ್ಯರು ಮಾಡೋದೇನು, ಸಜ್ಜನರಿಗೆ ಉಪದ್ರವ ಕೊಟ್ಟರೆ ಸಾಕು ಇಂದ್ರದೇವರಿಗೆ ಬಹಳ ಸಿಟ್ಟು ಬರುತ್ತಂತೆ, ಅವರಿಗೆ ಮನಸ್ಸು ನೋವಾಗುತ್ತಂತೆ. ಅದಕ್ಕೆ ಜನರಿಗೆಲ್ಲ ಮಿತ್ರನಾದ, ಅದಕ್ಕೆ ಪುರುಹೂತ ಅಂತ, ಎಲ್ಲಾ ಜನರು ಕೂಡ ಅಭಿಮಾನದಿಂದ ನಮ್ಮವ ನಮ್ಮವ ಅಂತ ಕರೆಯುವಂತಹ ವ್ಯಕ್ತಿ ಯಾರು ಅಂದ್ರೆ ಇಂದ್ರ. ಅದಕ್ಕೆ ಅಂಥ ಇಂದ್ರದೇವರಿಗೆ ತೊಂದರೆ ಕೊಟ್ಟಂತಹವರಿವರು ಇವರನ್ನ ಕೊಲತಾ ಇದ್ದಾನೆ ಭಗವಂತ. ಸಮಹ ಪ್ರಿಯ ಸುಹೃದ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನ್ ಅವಧೀತ್ ವಿಷಮೋ ಯಥ. ಭಗವಂತ ಸಮನಾಗಿರಬೇಕಾದವ ವಿಷಮನಾಗಿ ಯಾಕೆ ಕೊಂದ ಅಂತ ಪ್ರಶ್ನೆ ಬಂದಾಗ ಅಲ್ಲಿ ಉತ್ತರ ಕೊಡತಾ ಇದ್ದಾರೆ. ಮೂರು ಗುಣಗಳಿವೆ, ಸತ್ವಗುಣ ರಜೋಗುಣ ತಮೋಗುಣ ಅಂತ ಮೂರು ಗುಣಗಳಿವೆ. ಈ ಮೂರು ಗುಣಗಳಿಗೆ ಸಂಬಂಧಪಟ್ಟ ವ್ಯಕ್ತಿಗಳೆಲ್ಲ ತುಂಬಾ ಇದ್ದಾರಯ್ಯ, ಅದರಲ್ಲಿ ಭಗವಂತ ಯಾರ ಮೇಲೂ ಅಭಿಮಾನ ತಾನಿಟ್ಟುಕೊಳ್ಳಲ್ಲ. ದೈತ್ಯರು ಅಂತ ಕಡಿಮೆ ಮಾಡಲ್ಲ, ದೇವತೆಗಳು ಅಂತ ಮೇಲೆ ಹೆಚ್ಚಿಗೆ ಅವರನ್ನೇ ತರುವುದು ಅಂತ ಇಲ್ಲ. ಜಯಕಾಲೇತು ಸತ್ವಸ್ಯ ದೇವರ್ಷೀನ್. ಸತ್ವಗುಣಕ್ಕೆ ಮೇಲೆ ಉನ್ನಾಹ ಕಾಲ ಅಂತ ಬರುತ್ತೆ. ಅಂದ್ರೆ ಯಾವುದು ಮೂರು ಗುಣಗಳಲ್ಲಿ ಒಂದು ಮೇಲೆ ಬರುತ್ತೆ ಮಿಕ್ಕ ಎರಡು ಕಡಿಮೆ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಯಾವ ಯಾವ ಗುಣ ಮೇಲಕ್ಕೆ ಬರುತ್ತೆ ಅದು ಯಾಕೆ ಬರಬೇಕು? ಒಂದೇ ಮೇಲಕ್ಕಿರಬಹುದಲ್ಲ ಅಂದ್ರೆ ಪ್ರಕೃತಿಯ ಸಹಜ ನಿಯಮ, ಒಂದು ಸ್ವಲ್ಪ ಕಾಲ ಹೆಚ್ಚು ಇನ್ನೊಂದು ಸ್ವಲ್ಪ ಕಾಲ, ಮೂರು ಕ್ರಮ ಪ್ರಕಾರ ಸರ್ಕಲ್ ಬರ್ತಾನೇ ಇರುತ್ತೆ. ಜಯಕಾಲ ಇದು ಸತ್ವಸ್ಯ ದೇವರ್ಷೀನ್. ಸತ್ವಗುಣಕ್ಕೆ ಉನ್ನಾಹ ಕಾಲ ಬಂದಾಗ ದೇವತೆಗಳನ್ನ ಋಷಿಗಳನ್ನ ಮೇಲಕ್ಕೆ ತರ್ತಾನೆ. ರಜಸೋ ಅಸುರಾನ್, ರಜೋಗುಣಕ್ಕೆ ಉನ್ನಾಹ ಕಾಲ ಬಂದರೆ ಅಸುರರನ್ನ ಮೇಲೆ ತರ್ತಾನೆ. ತಮಸೋ ಯಕ್ಷರಕ್ಷಾಂಸಿ, ತಮೋ ಗುಣಕ್ಕೆ ಉನ್ನಾಹ ಕಾಲ ಬಂದಾಗ ದೈತ್ಯರು ರಾಕ್ಷಸರು ಯಕ್ಷರು ಇವರಿಗೆಲ್ಲ ಮೇಲಕ್ಕೆ ತರ್ತಾನಯ್ಯ. ಅದರಿಂದ ತತ್ಕಾಲಾನುಗುಣ ಅಭಜನ್, ಅವರವರ ಕರ್ಮಾನುಸಾರ ಆಯಾ ಗುಣ ಮೇಲಕ್ಕೆ ಬಂದಾಗ ಅವರನ್ನ ಮೇಲಕ್ಕೆ ತರ್ತಾನೆ. ಸರಿ, ಅಂಥ ಕಾಲಕ್ಕೆ ಈ ಭಗವಂತನಿಗೆ ತನ್ನವರು ಅಂತ ಯಾರೂ ಇಲ್ಲ, ಆಗದವರು ಅಂತ ಯಾರೂ ಇಲ್ಲ, ಉದಾಸೀನರು ಅಂತ ಯಾರೂ ಇಲ್ಲ, ಅವರವರ ಕರ್ಮಫಲ ಪ್ರಕಾರ ಅವರಿಗೆ ಕೊಡತಾನೆ. ಮತ್ತೆ ದೇವರಿಗೆ ದೇವತಾ ಪಕ್ಷಪಾತಿ ಅಂತ ಹೆಸರು ಬರುತ್ತಲ್ಲ, ದೇವತೆಗಳ ಪಕ್ಷಪಾತಿ ಸಜ್ಜನ ಪ್ರಿಯ ಇವೆಲ್ಲ ಕೂಡ ಬರುತ್ತಲ್ಲ. ಅಂದರೆ ಅಲ್ಲಿ ಹೇಳ್ತಾರೆ ನಮ್ಮವರು ಬೇರೆಯವರು ಎಂಬ ವಿಭಾಗ ನಮ್ಮಲ್ಲಿ ಹೇಗೆ ಅಂದರೆ ನನಗೆ ತುಂಬಾ ಉಪಕಾರ ಮಾಡುತ್ತಾರಾದ್ದರಿಂದ ಅಭಿಮಾನ ಮಾಡುತ್ತಾರಾದ್ದರಿಂದ ನನ್ನವರು, ನನ್ನ ದ್ವೇಷ ಮಾಡುತ್ತಾರೆ, ಅಪಕಾರ ಮಾಡುತ್ತಾರೆ, ಆದ್ದರಿಂದ ಆಗದವರು ಅಂತ ಎರಡೇ ರೀತಿ ನಾವು ವಿಭಾಗ ಮಾಡೋದು. ನಮಗಾಗಲ್ಲ, ನಮಗಾಗ್ತಾರೆ ಅಂತ. ಆ ರೀತಿ ಭಗವಂತನಿಗೆ ನನಗೆ ಇವರಿಂದ ಉಪಕಾರ ಆಗುತ್ತೆ ಅಂತ ಅವರ ಮೇಲೆ ಅಭಿಮಾನ ಪಡಲಿಕ್ಕೆ ಯಾರೂ ಇಲ್ಲ. ಯಾಕೆ? ಇವನಿಗೆ ಯಾರಿಂದ ಏನೂ ಆಗಬೇಕಾಗಿದ್ದಿಲ್ಲ. ಮತ್ತೆ ಇವನಿಗೆ ಇನ್ನೊಬ್ಬರಿಂದ ಅಪಕಾರ ಆಗುತ್ತಾ ಅಂದ್ರೆ ಅಪಕಾರವೂ ಆಗಲ್ಲ, ಯಾರೂ ಇವನಿಗೆ ಏನೂ ಮಾಡಲಾರರು. ಅದರಿಂದ ಇವನಿಗೆ ನನಗುಪಕಾರ ಮಾಡುತ್ತಾರಾದ್ದರಿಂದ ನನ್ನವರು, ನನಗೆ ಅಪಕಾರ ಮಾಡುತ್ತಾರಾದ್ದರಿಂದ ಬೇರೆಯವರು ಅಂತ ಹೇಳತಕ್ಕಂಥವರು ಯಾರೂ ಇಲ್ಲ. ಆ ರೀತಿಯಲ್ಲಿ ಇವನಿಗೆ ನನ್ನವರು ಬೇರೆಯವರು ಅಂತ ಯಾರೂ ಇಲ್ಲ. ಹೌದಾ? ಇನ್ನ ಎರಡೂ ಇಲ್ಲ, ಬೇಡದವರು ಸುಮ್ಮನೆ ಉದಾಸೀನ, ಅದೂ ಇಲ್ಲ ಅವನಿಗೆ ಅಂದರು. ಮತ್ತೆ ಇವನಿಗೆ ಬೇಕಾದವರು ಇದ್ದಾರೆ ಅಂತ ಬರುತ್ತಲ್ಲ. ದೇವತೆಗಳ ಪ್ರಿಯ ಅಂದರೆ ಇಷ್ಟು, ಎಲ್ಲಾ ಸಜ್ಜನರಿಗೆ ಯಾರು ಉಪಕಾರ ಮಾಡುತ್ತಾರೋ ಅವರನ್ನ ದೇವ ನನ್ನವರು ಅಂತ ನೋಡುತ್ತಾನೆ. ಎಲ್ಲಾ ಸಜ್ಜನರಿಗೆ ಯಾರು ತೊಂದರೆ ಕೊಡುತ್ತಾರೋ, ಅವರ ಅಪಕಾರ ಮಾಡುತ್ತಾರೋ ಅವರನ್ನ ನನ್ನವರಲ್ಲ, ದ್ವೇಷಿಗಳು ಅಂತ ಚಿಂತನೆ ಮಾಡುತ್ತಾನೆ. ಆ ರೀತಿಯಲ್ಲಿ ಭಗವಂತ ನನ್ನವರು ಬೇರೆಯವರು ಅಂತ ನೋಡೋದು ಹೇಗೆ? ಜಗತ್ತಿಗೆ ಯಾರಿಂದ ಉಪಕಾರ ಆಗುತ್ತೆ ಅವರು ನನ್ನವರು, ಜಗತ್ತಿಗೆ ಯಾರಿಂದ ಅಪಕಾರ ಆಗುತ್ತೆ ಅವರು ಬೇರೆಯವರು ಅಂತ ಹೀಗೆ ಭಗವಂತನ ದೃಷ್ಟಿ ಅಂತ ತಿಳಿಸಿಕೊಟ್ಟು ಭಗವಂತನ ಗುಣಗಳ ಪರಿಚಯ ಮಾಡಿಕೊಡುವಂತಹ ಹಿಂದಿನ ಕಥೆಯನ್ನು ಶುರು ಮಾಡುತ್ತಾ ಇದ್ದಾರೆ. ಹಿಂದೆ ಶಿಶುಪಾಲ ಕೃಷ್ಣನನ್ನ ರಾಜಸೂಯ ಯಾಗದಲ್ಲಿ ಅಗ್ರ ಪೂಜೆಗೆ ಭೀಷ್ಮಾಚಾರ್ಯರು ಘೋಷಣೆ ಮಾಡುತ್ತಾರೆ. ರಾಜಸೂಯ ಯಾಗ ಆಗ್ತಾ ಇದೆ, ಇನ್ನ ಅಗ್ರ ಪೂಜಾ ನಡೆಯಬೇಕು, ಮೊದಲು ಪೂಜೆ ಯಾರಿಗೆ ಮಾಡಬೇಕು ಅಂದಾಗ ಇಡೀ ಸಭೆಯಲ್ಲಿ ಭೀಷ್ಮಾಚಾರ್ಯರು ಘೋಷಣೆ ಮಾಡುತ್ತಾರೆ, ಶ್ರೀಹರಿ ಕೃಷ್ಣ ಒಬ್ಬನೇ ಅದಕ್ಕೆ ಅರ್ಹ, ಇನ್ಯಾರೂ ಇಲ್ಲ. ಅಲ್ಲ, ಅದು ಗೊತ್ತಿದ್ದ ವಿಷಯವೇ ಅಲ್ಲ. ಅದು ಗೊತ್ತಿದ್ರು ಯಾಕೆ ಘೋಷಣೆ ಮಾಡಬೇಕು ಅಂದ್ರೆ, ಇನ್ನೊಂದು ಶಿಶುಪಾಲ ಜರಾಸಂಧಾದಿಗಳೆಲ್ಲ ಬೇರೆಯವರಿಗಾಗಬೇಕು ಅಂತಿದ್ದಾಗ ಘೋಷಣೆ ಮಾಡಿ ಅವರನ್ನ ತಪ್ಪಿಸಿದ್ದು. ಎರಡನೆಯದು ಏನು ರಹಸ್ಯ ಅಂದರೆ, ಅಲ್ಲಿ ದೇವರದ್ದೇ ಆದ ಮೂರು ರೂಪಗಳು ಸೇರಿತ್ತು. ಒಂದು ಪರಶುರಾಮ ದೇವರು ಬಂದಿದ್ರು, ಇನ್ನೊಂದು ವೇದವ್ಯಾಸ ದೇವರು ಬಂದಿದ್ರು, ಇನ್ನೊಂದು ಶ್ರೀಕೃಷ್ಣನೂ ಬಂದಿದ್ದ. ಮೂರು ಭಗವದ್ ರೂಪಗಳಿರುವಾಗ ಯಾವ ರೂಪಕ್ಕೆ ಕೂಡಿಸಬೇಕು ಅಂತ ಅಲ್ಲೂ ಪ್ರಶ್ನೆ ಬಂದಿತ್ತು. ಅಂದರೆ ಅಲ್ಲೇ ನಿರ್ಣಯ ಆಗಿತ್ತು, ಈ ಯುಗದ ಮೂರ್ತಿ ಕೃಷ್ಣ, ಆದ್ದರಿಂದ ಕೃಷ್ಣನಿಗೆ ವಿಶೇಷವಾಗಿ ಪೂಜಾ ಸಲ್ಲಬೇಕು ಅಂತಂದಾಗ ಕೃಷ್ಣನಿಗೆ ಅಗ್ರ ಪೂಜೆಯನ್ನು ಮಾಡಲಿಕ್ಕೆ ಹೊರಟಾಗ ಅಡ್ಡಿ ಮಾಡಿದವನೇ ಶಿಶುಪಾಲ. ತುಂಬಾ ದುರ್ಭಾಷೆಗಳನ್ನಾಡಿದ ಕೃಷ್ಣನ ಮೇಲೆ. ಕೃಷ್ಣನನ್ನ ಬೈಲಿಕ್ಕೆ ಹೊರಟಾಗ ಪಾಂಡವರು ಮೊದಲುಕೊಂಡು ಎಲ್ಲಾ ಸಜ್ಜನರು ಖಡ್ಗದ ಮೇಲೆ ಕೈ ಹಾಕಿದರು, ಶಿಶುಪಾಲನ ಕೊಂದು ಹಾಕಬೇಕು ಅಂತ. ಆದರೆ ಕೃಷ್ಣ ಹೇಳಿದ, ತಡೀರಿ, ಹಾಗಲ್ಲ, ಅವನ ಪಾಪದ ಕೊಡ ತುಂಬಬೇಕು. ನನ್ನನ್ನು ಬೈದು 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 ಅವನ ಪಾಪದ ಕೊಡ ತುಂಬಿದ ಮೇಲೆ ಅವನು ಸಂಹಾರ ಆಗಬೇಕು ಅಂತ ಸುಮ್ಮನೆ ಇದ್ದ. ಪೂರ್ಣವಾಗಿ ಬೈದ ಮೇಲೆ ಚಕ್ರದಿಂದ ಸಂಹಾರ ಮಾಡಿದ. ಕೃಷ್ಣ ಚಕ್ರ ಹತಾಂಹಸೌ ಅಂತ ಹೇಳ್ತಾರೆ. ಆದರೆ ಆ ಕೃಷ್ಣನ ಚಕ್ರ ಅವನ ತಲೆಯನ್ನು ಕತ್ತರಿಸಿದ ಮೇಲೆ ಋಷಿಪಾರಣ ಒಳಗಿರತಕ್ಕಂಥ ಜ್ಯೋತಿ ಬಂದು ಎಲ್ಲರೂ ನೋಡುತ್ತಾ ಇರುವ ಕಾಲಕ್ಕೆ ಶ್ರೀಕೃಷ್ಣನ ಪಾದ ಸನ್ನಿಧಿಯನ್ನು ಸೇರಿತು. ಪಶ್ಯತಾಂ ಸರ್ವಲೋಕಾನಾಂ ಲಯಮೀಯದುರಂಜಸ. ವಿಶೇಷವಾಗಿ ಭಗವಂತನ ಸನ್ನಿಧಾನವನ್ನು ಸೇರಿತಲ್ಲ, ಅದು ನೋಡಿದುಕೊಳ್ಳೆ ಧರ್ಮರಾಜನಿಗೆ ಸಂಶಯ ಶುರು ಆಗ್ತಾ ಇದೆ. ಪಕ್ಕದಲ್ಲೇ ನಾರದರಿದ್ದಾರೆ, ಅವರನ್ನ ಕೇಳುತ್ತಾ ಇದ್ದಾರೆ. ನಾರದರೇ, ಇದು ಹೇಗೆ ಸಾಧ್ಯ? ವೇನ ಮಹಾದುಷ್ಟ, ಅಂಗರಾಜನ ಮಗ ವೇನ ಮಹಾದುಷ್ಟ, ಯಾವಾಗ್ಲೂ ದೇವರನ್ನ ಬೈತಾ ಇದ್ದ. ಅದಕ್ಕೆ ಬ್ರಾಹ್ಮಣರೆಲ್ಲ ಬಂದು ಅವನ ಸಂಹಾರ ಮಾಡಿ, ಬರೇ ಹೂಂಕಾರದಿಂದ ಸಂಹಾರ ಮಾಡಿ ಅವನನ್ನ ತಮಸ್ಸಿಗೆ ಹಾಕಿದರು. ವೇನಃ ದ್ವಿಜೈಹಿ ತಮಸಿ ಪಾತಿತಃ. ಮತ್ತೆ ಇವನೇನ್ ಮಾಡಿದ ಅಂದ್ರೆ, ದಮಘೋಷ ಸುತಃ ಆರಭ್ಯ ಕಲಭಾಷಣಾತ್ ಪಾಪ ಮಹಾಪಾಪಿಷ್ಟ. ತೊದಲು ನುಡಿ ಇನ್ನು ಶುರುವಾದ ಕಾಲಕ್ಕನಿಂದ ಇಷ್ಟರವರೆಗೂ ಸಂಪ್ರತ್ಯಮರ್ಷಿ ಗೋವಿಂದೇ ದಂತವಕ್ರಶ್ಚ ದುರ್ಮತಿ. ಈ ಶಿಶುಪಾಲ ದಂತವಕ್ರ ಇಬ್ಬರು ಕೂಡ ಎಷ್ಟು ದ್ವೇಷ ಮಾಡಿದ್ರು ಅಂದ್ರೆ, ತೊದಲು ನುಡಿ ಬಂದಾಗಿನ ದೇವರು ಬೈತಾ ಇದ್ದಾರೆ. ಅಮ್ಮ ಅನ್ಲಿಕ್ಕೆ ಶುರು ಮಾಡಿದ ಕಾಲಕ್ಕಿಂತ ಕೃಷ್ಣನ ಬೈತಾ ಇದ್ದಾರೆ. ಅಂಥವರಿಗೆ ಶಪಥೋಹ ಅಸಕೃತ್ ವಿಷ್ಣು, ಭಗವಂತನನ್ನ ಸದಾ ಬೈತಾ ಇರುವಂತಹ ಇವರಿಗೆ ಶ್ವಿತ್ರ ನಜಾತ ಜಿಹ್ವಾಯ, ಅವರಿಗೆ ನಾಲಿಗೆಯಲ್ಲಿ ಬಿಳಿ ಕುಷ್ಠು ಬರಬೇಕಾಗಿತ್ತಲ್ಲ, ಯಾಕೆ ಬರಲಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅದ್ಯಾಕೆ ಬರೋದು? ನಮಗೆಲ್ಲ ಕೂಡ ಇವಾಗ ಪಾಪ ಮಾಡಿದ್ರೆ ಇವಾಗೇನು ಎಫೆಕ್ಟ್ ಆಗಲ್ಲ, ತುಂಬಾ ನಂತರ ಆಗುತ್ತೆ, ಬರೋ ಜನ್ಮಕ್ಕೋ ಇನ್ನೊಂದು ಜನ್ಮಕ್ಕೋ ಆಗುತ್ತೆ. ಸದ್ಯಕ್ಕಂತೂ ಇಮ್ಯುನಿಟ್ ಎಫೆಕ್ಟ್ ಏನೂ ಆಗ್ತಾ ಇಲ್ಲ, ಅದು ಕಲಿಕಾಲದ ಲಕ್ಷಣವಂತೆ. ಮಿಕ್ಕ ಯುಗಗಳಲ್ಲಿ ಪುಣ್ಯ ಮಾಡಿದರೆ ನಿಧಾನಕ್ಕಾಗುತ್ತೆ, ಪಾಪ ಮಾಡಿದರೆ ಅವಾಗೆ ಫಲ ಕೊಡುತ್ತೆ. ಕಲಿಯುಗದೇನೆಂದ್ರೆ ಪಾಪ ನಿಧಾನ ಫಲ ಕೊಡುತ್ತೆ, ಪುಣ್ಯ ಮಾತ್ರ ಅವಾಗವಾಗ ವಿಶೇಷ ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಇವನ ಪಾಪಗಳೆಲ್ಲ ಇಲ್ಲೇ ಫಲ ಕೊಡಬೇಕು ಅಂತ ಯಾಕೆ ಧರ್ಮರಾಜ ಕೇಳ್ತಾ ಇದ್ದಾನೆ ಅಂದ್ರೆ, ಅತ್ಯುತ್ಕಟೈಹಿ ಪುಣ್ಯ ಪಾಪೈಹಿ ಇಹೈವ ಫಲಮುಷ್ಣುತೆ. ವಿಶೇಷವಾದ ಪುಣ್ಯ ವಿಶೇಷವಾದ ಪಾಪ ಜಾಸ್ತಿ ಮಾಡಿದರೆ ಅದು ಫಲ ಇವಾಗೆ ಅನುಭವಿಸಬೇಕಾಗುತ್ತೆ. ಅವಾಗ ಹೇಳ್ತಾರೆ, ಇಲ್ಲಯ್ಯ ನೀನು ಹೇಳಿದ್ದೆಲ್ಲ ಸತ್ಯ. ನಾರದರು ಹೇಳ್ತಾ ಇದ್ದಾರೆ, ನೀನು ಹೇಳಿದ್ದೆಲ್ಲ ಸತ್ಯ, ಆದರೆ ಇಲ್ಲಿ ಒಬ್ಬರೇ ಇಲ್ಲ ಈ ದೇಹದಲ್ಲಿ. ಯಾರಿದ್ದಾರೆ? ಇಬ್ಬರಿದ್ದಾರೆ. ಯಾರವರು ಅಂತ ಹೇಳ್ತಾರೆ, ದೈತ್ಯರ ಜೊತೆಗೆ ಇವರಲ್ಲಿ ಕೂತಿರುವಂತವರು ಜಯ ವಿಜಯರು. ವಿಪ್ರಶಾಪಾತ್ ಪದಚ್ಯುತವು, ವಿಪ್ರರ ಶಾಪದಿಂದ ಪದವಿಯಿಂದ ಬಿದ್ದು ಇಲ್ಲಿ ಬಂದಿದ್ದಾರೆ. ಯಾರವರು ಏನು ಅಂತ ಹೇಳಿದಾಗ, ಜಯ ವಿಜಯರಿಬ್ಬರು ಅಂತ ಹೇಳಿದರೆ, ಕೀದೃಶಃ ಕಸ್ಯವಾ ಶಾಪ ಹರಿದಾಸಾಭಿಮರ್ಶನ ಅಶ್ರದ್ಧೇಯವ ಆಭಾತಿ ಹರೇಹೆ ಏಕಾಂತಿನಾಂಭವ. ಇದು ನೀವು ಹೇಳಿದ್ದು ನನಗೆ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರೆಲ್ಲಿದ್ದವರು? ದೇವರ ವೈಕುಂಠದ್ವಾರಪಾಲಕರು. ವೈಕುಂಠದ್ವಾರಪಾಲಕರಿಗೆ ಶಾಪ ಹೀಗೆ ಬಂತ, ಶಾಪ ಬಂದರೆ ಇವರಿಗೆ ಮತ್ತು ಸಂಸಾರ ಬಂತ. ಹೇಳ್ತಾ ದೇಹೇಂದ್ರಿಯಾಸು ಹೀನಾನಾಂ ವೈಕುಂಠ ಪುರವಾಸಿನಾಂ ದೇಹ ಸಂಬಂಧ ಸಂಬಂಧಂ ಏತದಾಖ್ಯಾತಂ ಅರ್ಹಸಿ. ಅಲ್ಲಿಗೆ ನಿನ್ನ ಪುರಕ್ಕೆ ಹೋದವರು ಒಮ್ಮಿಗನ್ನ ತಿರುಗಿ ಬರರು ಅಂತ ಹೇಳ್ತಾರೆ. ಅಲ್ಲಿದ್ದಂತ ದ್ವಾರಪಾಲಕರೇ ತಿರುಗಿ ಬಂದ್ರು ಅಂದ್ರೆ ನಮಗ್ ಗ್ಯಾರಂಟಿಯಲ್ಲಿರುತ್ತೆ, ನಾವು ಮತ್ತೆ ಬಂದ್ಬಿಡ್ತೀವಿ. ಇಷ್ಟು ಕಷ್ಟಪಟ್ಟು ಮೋಕ್ಷಕ್ಕಾಗಿ ಒದ್ದಾಡಿ ಎರಡೇ ಕಾಸಿ ಮೂರೇ ಕಾಸಿ ಮಾಡಿ ಒದ್ದಾಡಿ ಹೋದ್ರೆ ಮತ್ತೆ ರಿವರ್ಸಿಯಲ್ಲಿ ಕಳಿಸಿಬಿಟ್ರೆ ಗತಿ ಏನು ಹೇಳ್ತಾ ಇದ್ದಾರೆ. ಇಲ್ಲ, ವೈಕುಂಠದಲ್ಲಿ ಎರಡು ಭಾಗ, ಒಂದು ಅಮುಕ್ತ ಸ್ಥಾನ ಒಂದು ಮುಕ್ತ ಸ್ಥಾನ ಅಂತಿರುತ್ತೆ. ಅಮುಕ್ತ ಸ್ಥಾನದವರಿಗೆ ಹಿಂತಿರುಗಿ ಬರುವುದೆಲ್ಲ ಇದೆ, ಮುಕ್ತ ಸ್ಥಾನಕ್ಕೆ ಹೋದವರಿಗೆ ಯಾರೂ ಕೂಡ ಹಿಂದಿರುಗಿ ಬರುವುದಿಲ್ಲ. ಅದು ಕೂಡ ಅಮುಕ್ತ ಸ್ಥಾನದಲ್ಲೂ ಎಲ್ಲರಿಗೂ ಶಾಪಾದಿಗಳಿಲ್ಲ, ಯಾರಿಗೆ ಆ ಪದದಲ್ಲಿರತಕ್ಕಂಥವರಿಗೆ ಮಾತ್ರ ಇದೆ. ಅಲ್ಲಿ ನೋಡಿ, ಜಯ ವಿಜಯ ಚಂಡ ಪ್ರಚಂಡ ಕುಮುದ ಕುಮುದಾಕ್ಷ ಯಾರ್ಯಾರಿದ್ದಾರೆ, ಬಲ ಪ್ರಬಲ ಮೊದಲಾದಂಥ ಎಲ್ಲ ದ್ವಾರಪಾಲಕರು, ಅವರು ಯಾರಿಗೂ ಕೂಡ ಶಾಪ ಬಂದ ವಿಷಯ ಎಲ್ಲೂ ಇಲ್ಲ ಎಂದವರಿಗೆ ಬರಲಿಲ್ಲ. ಇವರಿಬ್ಬರಿಗೆ ಮಾತ್ರ ಬಂತು, ಇವರು ಮಾತ್ರ ಬಂದಿದ್ದು. ಅದಕ್ಕೆ ಕಥೆ ಹೇಳ್ತಾರೆ, ಹಿಂದೆ ನಡೆದದ್ದಯ್ಯ, ಸನಕಸನಂದನಾದಿಗಳು ಭಗವಂತನ ದರ್ಶನಕ್ಕೆ ಹೊರಟಂತೆ. ಇಡೀ ಜಗತ್ತನ್ನೇ ಪವಿತ್ರ ಮಾಡತಕ್ಕಂಥ ಅವರು ಚರಂತಹ ಭುವನತ್ರಯ ಮೂರು ಭುವನಗಳನ್ನು ತಿರುಗಾಡುತ್ತಾ ದೇವರ ದರ್ಶನ ಮಾಡಬೇಕು, ಅಮುಕ್ತ ಸ್ಥಾನಕ್ಕೆ ಹೋಗಬೇಕು ಅಂತ ಹೊರಟು ಬರ್ತಾ ಇದ್ದಾರೆ. ಹೊರಟು ಬರುವಾಗ ಅವರು ಹೇಗಿದ್ರವರು, ಪಂಚಷಡ್ಡಾಯನಾರ್ಭಾಭಾಹ ಪೂರ್ವೇಶಾಮ ಪಿಪೂರ್ವಜಾಹ ದಿಗ್ವಾಸ ಸಹ, ಐದಾರು ವರ್ಷದ ಹುಡುಗರಂತೆ ಇದ್ದಾರೆ. ಅಷ್ಟೇ ಅಲ್ಲ, ದೇವತೆಗಳಿಗಿಂತ ಮೊದಲು ಹುಟ್ಟಿದವರು ಇವರು. ಹೇಳ್ತಾರೆ, ದೇವತೆಗಳು ಹುಟ್ಟಿದ್ರು, ಅವರಿಗಿಂತ ಮೊದಲು ಹುಟ್ಟಿದವರು ಯಾರು ಅಂದ್ರೆ ದೈತ್ಯರು. ದೈತ್ಯರು ಮೊದಲು ಹುಟ್ಟಿ ನಂತರ ದೇವತೆಗಳು ಬಂದರು. ಅದಕ್ಕೆ ದೈತ್ಯರನ್ನ ಏನಂತ ಕರೀತಾರೆ ಅಂದ್ರೆ ಪೂರ್ವ ದೇವತೆಗಳು ಅಂತ ಕರೀತಾರೆ. ಪೂರ್ವ ದೇವತೆಗಳು ದೇವತೆಗಳಿಂದ ಮೊದಲು ಹುಟ್ಟಿದವರು. ಯಾರೋ ಸಭೆಯಲ್ಲಿ ಸ್ವಲ್ಪ ಈ ಆಂಕರಿಂಗ್ ಮಾಡ್ತಾ ಇರ್ತಾರಲ್ವಾ, ಅವರಿಗೆ ಹೇಳಿದ್ರು ಕೂತವರ ಕುರಿತು ಸ್ವಲ್ಪ ಹೇಳಬೇಕು ಅಂತ. ಅವ ನೋಡಿದ, ಕೂತವ ಇವನಿಗೆ ಬೇಡದವ, ಅವನ ಕುರಿತು ಹೇಳಬೇಕು, ಇಲ್ಲದ್ರೆ ಬೈಲಿಕ್ಕಿಲ್ಲ, ಚೆನ್ನಾಗಿರಲ್ಲ. ಅದಕ್ಕೇನು ಹೇಳಿದ, ಬಹಳ ದೊಡ್ಡವರು ಕೂತಿದ್ದಾರೆ ಪೂರ್ವ ದೇವತೆಗಳು ಅಂತೆಲ್ಲ ಹೇಳಿದ. ಅವನಿಗೆ ಬಹಳ ಸಂತೋಷ ಆಯಿತು, ಕೂತವನಿಗೆ ನನಗೆ ಬೇಡದವನೇ ಅದು ನನ್ನ ಹೊಗಳಿದ ಅಂತ ಬಹಳ ಸಂತೋಷಪಟ್ಟ. ಆದ್ರೆ ಮಾಡಿದ್ದೆ ಬೈತ್ಯ ಅಂತ ಬೈದದ್ದು, ಸಂಸ್ಕೃತದಲ್ಲಿ ಬಹಳ ಪಾಲಿಶ್ಡ್ ಆಗಿ ಬರ್ತಾ ಇರುತ್ತದೆ, ಬೈದದ್ದು ಗೊತ್ತಾಗೋದಿಲ್ಲ. ಆ ರೀತಿಯಲ್ಲಿ ಪೂರ್ವ ದೇವತಾ ಅಂದ್ರೆ ದೈತ್ಯ, ಅವರಿಗಿಂತ ಮೊದಲು ಹುಟ್ಟಿದವರು ಯಾರು, ಸನಕಸನಂದನಾದಿಗಳು, ಬ್ರಹ್ಮದೇವರ ಮೊದಲು ಮಾನಸ ಪುತ್ರರವರೇ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಂಥ ಸನಕಸನಂದನಾದಿಗಳು ಬರ್ತಾ ಇದ್ದಾರೆ, ಐದಾರು ವರ್ಷದ ಹುಡುಗರಂತೆ ಇದ್ದಾರೆ, ದಿಗ್ವಾಸ ಸಹ ದಿಗಂಬರರಾಗಿದ್ದಾರೆ. ಅವರನ್ನು ನೋಡಿ ಯಾರು ಶಿಶುಪಾಲರು ನಮ್ಮ ದೇವಿಜಯರು, ಶಿಶೂನ್ಮತ್ವ ದ್ವಾಸ್ಥೌತಾನ್ ಪ್ರತ್ಯಷೇಧತಾನ್, ಅವರನ್ನು ನೋಡಿ ಚಿಕ್ಕ ಹುಡುಗರು ಅಂತ ತಿಳ್ಕೊಂಡಂತೆ. ನೋಡಿ, ಅಯ್ಯೋ ಚಿಕ್ಕ ಹುಡುಗರು ಬರ್ತಾ ಇದ್ದಾರೆ ಅಂತ ತಡೆದ್ರು, ಹೋಗಬಾರದು ನೀವು. ಅವಾಗ ಅಶಪನ್ ಕುಪಿತಾಹ, ಸಿಟ್ಟು ಬಂದು ನಮ್ಮನ್ನ ಹೋಗ್ಲಿಕ್ಕೆ ತಡೀತೀರಾ ಅಂತ ಶಾಪ ಕೊಟ್ರು. ಅವರಿಗೆ ಮೂರು ಜನ್ಮ ದೈತ್ಯರಾಗಿ ಹುಟ್ಟ್ರಿ, ಸರಿ ಅದಕ್ಕೆ ಬಂದರು ಅಂತ ಕಥಾ ಹಾಗೆ ಮುಂದಕ್ಕೆ ಹೋಗ್ತಾ ಬರುತ್ತೆ. ಅಲ್ಲಿ ಒಂದು ವಿಷಯ ಇದೆ, ಅದನ್ನು ಗೊತ್ತಿಲ್ಲದಿದ್ದರೆ ಹಾಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಇವಾಗ ವೈಕುಂಠ ದ್ವಾರಪಾಲಕರಾಗಿರತಕ್ಕಂಥ ಜಯ ವಿಜಯರು ನಮ್ಮಂತಹ ಸಾಮಾನ್ಯ ವ್ಯಕ್ತಿಗಳೇ ಅಲ್ಲ. ವೈಕುಂಠದವರಿಗೂ ಹೋಗಬೇಕಾದ್ರೆ, ವೈಕುಂಠದಲ್ಲಿರಬೇಕಾದ್ರೆ ಅವರಿಗೆ ಅಪರೋಕ್ಷ ಜ್ಞಾನ ಅಂತೂ ಮಿನಿಮಮ್ ಆಗಿರಬೇಕಲ್ಲ. ಅಪರೋಕ್ಷ ಜ್ಞಾನ ಆಗದಿದ್ದರೆ, ಅಪರೋಕ್ಷ ಜ್ಞಾನ ಇಲ್ಲದಿದ್ದರೆ ವೈಕುಂಠಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾ? ಇಲ್ಲ. ಅಂತಹ ಕಾಲಕ್ಕೆ ಆ ದೇವತೆಗಳಂತೂ ಯಾರು ಜಯ ವಿಜಯರು ಅಪರೋಕ್ಷ ಜ್ಞಾನಿಗಳು ಅಂತಾಯಿತು. ಎದುರಿಗೆ ಬಂದವರು ಯಾರು ಅಂತ ಗೊತ್ತಾಗತ್ತೆ ಎಂಬುದು ಮಿನಿಮಮ್ ಏನು ಪರ್ಸೆಂಟ್ ಅಷ್ಟು ಗೊತ್ತಾಯಿತು. ಇನ್ನೊಂದು ಹೇಳ್ತಾರೆ, ದೇವತೆಗಳಿಗಿಂತ ಮೊದಲು ಹುಟ್ಟಿದ ಸನಕಸನಂದನಾದಿಗಳಂತಹ ಮಹಾನುಭಾವರನ್ನ ಅಪರೋಕ್ಷ ಜ್ಞಾನಿಗಳಾದ ಇವರು ತಿಳ್ಕೊಂಡಿಲ್ವ? ಜೀವನದಲ್ಲಿ ಎಂದೂ ನೋಡಿಲ್ವ? ಎಂದೂ ನಮಸ್ಕಾರವೇ ಮಾಡಿಲ್ವ? ಅವರ ಪರಿಚಯವೇ ಇಲ್ಲವ? ಇಲ್ಲ ಅಂದ್ರೆ ಇವನು ದೇವತೆಗಳೇ ಅಲ್ಲ ಅನ್ಬೇಕಾಗುತ್ತೆ. ಅಟ್ಲೀಸ್ಟ್ ನಾವೇ ನಮ್ಮಲ್ಲಿ ನಮ್ಮ ತಾತ ಯಾರು ಮುತ್ತಾತ ಯಾರು ಮಿನಿಮಮ್ ಆ ಪರ್ಸೆಂಟ್ ತಿಳ್ಕೊಂಡಿರ್ತೀವಿ ನಾವು ನಮ್ಮ ವಂಶದ್ದೇನು ಅಂತೇಳಿ. ಅಂತಹ ಅದು ದೇವತೆಗಳಿಗಿಂತ ಮೊದಲು ಹುಟ್ಟಿದಂತಹ ಮಹಾನುಭಾವರಾದಂತಹ ಸನಕಸನಂದನಾದಿಗಳು ಅವರ ಕುರಿತು ಗೊತ್ತಿಲ್ವ? ಇಲ್ಲಪ್ಪ, ಇವರು ಹುಟ್ಟಿದ ಕಾಲಕ್ಕೆ ದ್ವಾರದಲ್ಲೇ ಕೂತಿದ್ದಾರೆ, ಅವರ ಪರಿಚಯವೇ ಇಲ್ಲ ಅಂತ ಹೇಳಿದರೆ ಅವರು ಎಂದೂ ಕೂಡ ವೈಕುಂಠಕ್ಕೆ ಬರಲಿಲ್ವಾ? ಮೊದಲನೇ ಬಾರಿ ವೈಕುಂಠಕ್ಕೆ ಬರ್ತಾ ಇದ್ದಾರಾ ಸನಕಸನಂದನಾದಿಗಳು? ಅಂದ್ರೆ ಅನೇಕ ಸಲ ಬಂದು ಹೋದರು ಅವರು. ಹಾಗಾದ್ರೆ ಏನು ಹೇಳಬೇಕು? ಇವರಿಗೇನೆ ಅವರ ಪರಿಚಯ ಇದೆ. ಯಾರಿಗೆ? ಜಯ ವಿಜಯರಿಗೇನೆ ಸನಕಸನಂದನಾದಿಗಳ ಪರಿಚಯ ಮೊದಲೇ ಇದೆ. ಅವರನ್ನ ತಲೆಬಾಗಿ ನಮಸ್ಕಾರ ಮಾಡಿ ಪ್ರತಿಯೊಂದು ಸಲ ಒಳಗೆ ಕಳಿಸಿಕೊಡ್ತಾ ಇದ್ರು ಇವರು. ಅಂತಹದ್ದು ಈ ಸಲ ಬಂದಾಗ ಮಾತ್ರ ಚಿಕ್ಕ ಮಕ್ಕಳು ಬಂದಿದ್ದಾರೆ ಅಂತ ತಡೆದ್ರು. ಅದ್ಯಾಕೆ ಹಾಗಾಯಿತು ಅಂತ ಮತ್ತೆ ಪ್ರಶ್ನೆ. ಪ್ರತಿ ಸಲ ನಾವು ಬಂದಾಗ ಚೆನ್ನಾಗಿ ಮಾತಾಡಿಸೋರು, ಈ ಸಲ ಹೋದಾಗ ಮಾತ್ರ ನೀವ್ಯಾರು ಅಂತ ಕೇಳಿದ್ರೆ ಶಾಕಾಗಲ್ವಾ? ಅದೇ ಥರ ಆಯ್ತಲ್ಲಿ. ನಾವು ಯಾವಾಗ್ಲೂ ಕೂಡ ನಮ್ಮ ಪ್ರವೃತ್ತಿ ಎದುರಿಗಿರುವಂತಹ ವ್ಯಕ್ತಿಯ ಪ್ರವೃತ್ತಿವರೆಗೆ ಹೋಗಿ ನಿಂತು ಹೋಗ್ತಾ ಇರುತ್ತೆ. ಅವ್ರು ಯಾಕೆ ಹೀಗೆ ಮಾಡಿದ್ರು, ಇವ್ರು ಯಾಕೆ ಹಾಗೆ ಮಾಡಿದ್ರು ಅಂತ ಅಲ್ಲೇ ನೋಡತಾ ಇರ್ತೀವಿ ಏನಾದ್ರೂ ಪ್ರವೃತ್ತಿ ಬಂದ್ರೆ. ಜ್ಞಾನಿಗಳು ಹಾಗಲ್ಲಂತೆ. ಹೇಗಿರ್ತಾರೆ ಅಂದ್ರೆ, ಎದುರಿ ವ್ಯಕ್ತಿ ಏನಿದ್ದಾನೆ, ಆತನ ಪ್ರವೃತ್ತಿ ಏನಿದೆ, ಅದರ ಹಿಂದಿನ ಕಾರಣ ಏನು ಅಂತ ಆಲೋಚನೆ ಮಾಡುತ್ತಾರೆ. ಇವರು ಸದಾಕಾಲ ಜ್ಞಾನಿಗಳಿಗೆ ತಲೆಬಾಗುವಂಥವರು. ನಾವು ಯಾರು ಅಂತ ಪರಿಚಯ ಇದ್ದವರು ಇವತ್ತು ಮಕ್ಕಳು ಅಂತ ತಿಳ್ಕೊಂಡು ಈ ತರ ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ಕಾರಣ ಏನು ಅಂತ ನೋಡುತ್ತಾರೆ. ನೋಡಿದರೆ ಅವರ ಒಳಗೆ ದೋಷ ಕೂತಿದೆ. ದೋಷ ಕೂತಿದ್ದಕ್ಕೆ ಅಸುರಾವೇಶ ಬರ್ತಾ ಇದೆ. ಅಸುರಾವೇಶ ಬಂದದ್ದಕ್ಕೆ ಅವರಿಗೆ ಬಂದವರು ಯಾರು ಅಂತ ಗೊತ್ತಾಗ್ತಾ ಇಲ್ಲ, ಚಿಕ್ಕ ಮಕ್ಕಳು ಅಂತ ತಿಳಿದ್ರು. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಒಳಗೆ ಅಸುರಾವೇಶ ಬಂದಿದೆಯಲ್ಲ, ಅದಕ್ಕೆ ಕಾರಣವಾದ ದೋಷ ಇವರಿಗೆ ಕೂತಿದೆ. ಆ ದೋಷ ಯಾವುದರಿಂದ ಹೋಗ್ಲಿಕ್ಕೆ ಸಾಧ್ಯ? ಮೆಡಿಸಿನ್ ಕೊಡಬೇಕು. ಯಾವ ಮೆಡಿಸಿನ್ ಕೊಡಬೇಕು ಅಂತ ನೋಡುತ್ತಾ ಇದ್ದಾರೆ. ದೇವರ ನಾಮಸ್ಮರಣಕ್ಕಿಂತ ಜಗತ್ತಿನಲ್ಲಿ ಒಳ್ಳೆ ಮೆಡಿಸಿನ್ ಯಾವುದೂ ಇಲ್ಲ. ಭಗವಂತನ ನೆನಪಿನಿಂದ ಭಗವಂತನ ನಾಮಸ್ಮರಣೆ ಮಾಡುವುದಕ್ಕಿಂತ ಒಳ್ಳೆಯದು ಯಾವುದೂ ಇಲ್ಲ. ಆದರೆ ನೋಡಿ, ದೇವರನ್ನಾಗಲಿ ಯಾರನ್ನೇ ಆಗಲಿ ಅಭಿಮಾನದಿಂದ ನೆನೆಯಬೇಕಾದ್ರೆ ಎಷ್ಟೊತ್ತು ನೆನೆಯಬಹುದು? ಒಂದು ಗಂಟೆ, ಒಂದು ಎರಡು ಗಂಟೆ ನೆನೆದ್ರೆ ಸಾಕಾಗ್ಬಿಡುತ್ತೆ. ಆದರೆ ಯಾರಾದರೂ ನಮಗೆ ತೊಂದರೆ ಕೊಟ್ಟಾಗ, ಕಾಟ ಕೊಟ್ಟಾಗ ಅವರನ್ನು ನೆನೆಯಬೇಕು ಅಂತ ಹೇಳಬೇಕಾಗಿಲ್ಲ. ಅವತ್ತೆಲ್ಲ ಗುಂಗಲ್ಲೇ ಇರ್ತಾರೆ, ಅವರನ್ನೇ ಬೈತಾ ಹಲ್ಲು ಕಡಿತಾ ಯದ್ಯಪಿ ತಲೆಯೆಲ್ಲ ಅವರೇ ತುಂಬಿರ್ತಾರೆ. ಹಾಗಾದರೆ ಒಬ್ಬ ವ್ಯಕ್ತಿಯನ್ನ ದ್ವೇಷದಿಂದ ನೆನೆಯುವಷ್ಟು ಅಭಿಮಾನದಿಂದ ನೆನೆಯಲಿಕ್ಕಾಗಲ್ಲ. ಇದು ನಮ್ಮಲ್ಲಿ ನಾರದರು ಹೇಳ್ತಾರೆ, ಇದಿಮೇ ನಿಶ್ಚಿತಾಮತಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ನೋಡಿದರಂತೆ, ಇವರಿಗೆ ದೇವರ ನೆನಪು ಸತತ ಬರಬೇಕು. ದ್ವೇಷ ನೆಪ ಮಾಡಿಕೊಂಡು ದೇವರಲ್ಲೇ ಮನಸ್ಸಿಡ್ತಾ ಬರಬೇಕು. ಅದರಿಂದಲೇನೆ ಇವರ ಒಳಗಿರತಕ್ಕಂಥ ದೋಷ ಹೋಗಿಬಿಡುತ್ತೆ. ಆವಾಗ ಇವರು ಪುನಃ ಭಗವಂತನ ಸನ್ನಿಧಾನಕ್ಕೆ ಸೇರಿಕೊಂಡ್ರೆ, ಆ ಶರೀರ ಬಿಟ್ಟು ದೇವರು ಸಂಹಾರ ಮಾಡಿದರೆ, ಶರೀರ ಬಿಡಿಸಿದರೆ ಪುನಃ ಇಲ್ಲಿ ಸೇರಿಕೊಂಡು ಸಂತೋಷವಾಗಿ ಇರಲಿಕ್ಕೆ ಸಾಧ್ಯ. ಇಷ್ಟು ಅವರು ತಿಳ್ಕೊಂಡು ಏನು ಮಾಡಿದ್ರು, ಶಾಪ ಕೊಡ್ತಾ ಇದ್ದಾರೆ. ದೈತ್ಯರಾಗಿ ಹುಟ್ಟಿ ಅಂದರೆ ದೈತ್ಯರ ಜೊತೆಗೆ ಆ ಶರೀರದಲ್ಲಿ ಇರಿ ಅಂತ, ವಾಸ ಮಾಡಿ ಅಂತ ಹೇಳಿದರು. ಅಂದ್ರೆ ಏನಾಯ್ತು ಅವರಿಗೆ? ಒಳ್ಳೇದು ಮಾಡಿದ್ರಾ ಕೆಟ್ಟದು ಮಾಡಿದ್ರಾ ಅಂದ್ರೆ, ಅವರ ದೋಷ ಕಳ್ಕೊಳ್ಳುವಂತಹ ಉಪಾಯವನ್ನ ಹೇಳಿ ಮೇಲ್ನೋಟಕ್ಕೆ ಕೋಪದಿಂದ ಶಾಪ ಕೊಟ್ಟಂತೆ ಮಾಡಿದರು. ಭಗವಂತ ಬರ್ತಾನೆ ಹೊರಕ್ಕೆ, ಯಾಕೆ ಏನಾಯಿತು ಅಂತ ಹೇಳಿದರೆ, ಇವರು ಶಾಪ ಕೊಟ್ಟಿದ್ದಾರೆ ನಮಗೆ ಅಂತ ಹೇಳಿದರೆ, ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಭಗವಂತ ಹೇಳುತ್ತಾನೆ. ಅಲ್ಲ, ತನ್ನ ದ್ವಾರಪಾಲಕರಿಗೆ ಒಳಗೆ ಬಿಡಲಿಲ್ಲ ಅಂತ ಶಾಪ ಕೊಟ್ರೆ ಭಗವಂತ ಹೀಗೆ ಮಾಡುವುದ ಅಂದ್ರೆ ಗೊತ್ತು. ಯಾಕೆ ಅಲ್ಲಿ ನಿಂತು ಶಾಪ ಕೊಡಿಸಿದ್ದು ಅವನೇ, ಆ ಸನಕ ಸರಂದನಾದಿಗಳಲ್ಲಿ ನಿಂತು ಶಾಪ ಕೊಡಿಸಿದ್ದು ಅವನೇ, ಇವರ ದೋಷ ಗೊತ್ತಿದ್ದವನು ಅವನೇ. ಆದ್ದರಿಂದ ಭಗವಂತ ಆ ಶಾಪವನ್ನು ಅನುಮೋದನ ಮಾಡಿದ. ಅವರೇ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ, ವಿಷಪಾರ, ದಂತವಕ್ರರಾಗಿ ಬಂದ್ರಯ್ಯ, ದೇವರಿಂದೇ ಸಂಹಾರ ಆಯಿತಲ್ಲರದ್ದು. ಅದರಲ್ಲಿ ಹಿರಣ್ಯಾಕ್ಷನನ್ನ ಕ್ರೋಡರೂಪಿ ಹರಿ, ವರಾಹರೂಪಿ ಹರಿ ಸಂಹಾರ ಮಾಡಿದ. ಇನ್ನ ತನ್ನ ಮಗನಿಗೇನೆ ತೊಂದರೆ ಕೊಡಲಿಕ್ಕೆ ಹೋಗಿ ತಾನು ಸತ್ತವನೇ ಹಿರಣ್ಯಕಶಿಪು ಅಂತ ಹೇಳಿದಾಗ ಅವಾಗ ಹೇಳ್ತಾರೆ, ವಿದ್ವೇಷ ದಯಿತೆ ಪುತ್ರೆ ಕಥಮಾಸೀನ್ ಮಹಾತ್ಮನಿ ಪ್ರಹ್ಲಾದೆ ಅಚ್ಯುತಾತ್ಮನಿ. ಪ್ರಹ್ಲಾದ ಎಂಥವ ಅಚ್ಯುತಾತ್ಮ ಅಂದರೆ ಬಿಂಬೋಪಾಸಕ, ಅಂಥವನಲ್ಲಿ ಅಪ್ಪನಿಗೆ ದ್ವೇಷ ಹೇಗೆ ಬಂತು? ಪ್ರಶ್ನೆ ಚೂರು ಆಳವಾಗಿದೆ. ಏನದು ಅಂದರೆ, ಭಗವಂತನ ಚಿಂತನೆ ಮಾಡತಕ್ಕಂಥ ಬಿಂಬೋಪಾಸಕರಾದಂಥ ಮಹಾನುಭಾವರು ಏನಂತ ಭಗವಂತನ ಚಿಂತನೆ ಮಾಡುತ್ತಾರೆ ಅಂದರೆ, ಆತ್ಮ ಅಂತ ಉಪಾಸನೆ ಮಾಡುತ್ತಾರೆ ಭಗವಂತನನ್ನು. ಅಂದರೆ ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ವ ಪತಿರೇವಚ ಅಂತ ಮಾಡುತ್ತಾರೆ. ಅದರಿಂದ ಏನಾಗುತ್ತೆ, ಇಡೀ ಜಗತ್ತೆಲ್ಲ ವಶ ಆಗುತ್ತಂತೆ, ಯಾರು ಶತ್ರುಗಳೇ ಇರಲ್ಲ. ಇಲ್ಲಿ ಪ್ರಹ್ಲಾದರಾದರೂ ಅಚ್ಯುತಾತ್ಮ, ಅಚ್ಯುತ ಅಂದ್ರೆ ಬಿಂಬ, ನಮ್ಮನ್ನ ಎರಡಬಿಡದೆ ಇರುವಂತಹ ಭಗವಂತನನ್ನ ಅಚ್ಯುತ ಅಂತ ಕರೆದರು. ಅಂತಹ ಬಿಂಬನನ್ನ ಸದಾ ಚಿಂತನೆ ಮಾಡತಕ್ಕಂಥವರು ಅಚ್ಯುತಾತ್ಮರು, ಬಿಂಬೋಪಾಸಕರು. ಇವರು ಬಿಂಬೋಪಾಸಕರು ಎಂಬುದು ಜಗತ್ತಿನಲ್ಲಿ ಪ್ರಸಿದ್ಧ, ಶಾಸ್ತ್ರದಲ್ಲೂ ಸಿದ್ಧ. ಆದರೆ ಬಿಂಬೋಪಾಸಕರ ಲಕ್ಷಣ ಏನು, ಜಗತ್ತೆಲ್ಲ ವಶ ಆಗಬೇಕು, ಯಾರು ಶತ್ರುಗಳಿರಬಾರದು. ಅಂತಹ ಕಾಲಕ್ಕೆ ಜಗತ್ತೆಲ್ಲ ಶತ್ರುಗಳಾಗದೇ ಇರುವುದು ಬಿಡಿ, ಅಪ್ಪನೇ ಶತ್ರುವಾದನಲ್ಲ, ಅದು ಹೇಗೆ ಸಾಧ್ಯ? ಬಿಂಬೋಪಾಸನೆಯ ಫಲ ಕಾಣಿಸಬೇಕು, ಬಿಂಬೋಪಾಸಕರು ಎಂಬುದು ಸಿದ್ಧ, ಫಲ ಕಾಣಿಸ್ತಾ ಇಲ್ಲ, ಅಪ್ಪನೇ ಶತ್ರುವಾದ. ಹಾಗಾದರೆ ಮತ್ತೆ ಬಿಂಬೋಪಾಸನೆ ಫಲ ಯಾಕೆ ಬರಲಿಲ್ಲ ಅಂತ ಇಷ್ಟು ದೊಡ್ಡ ಪ್ರಶ್ನೆ ಅಲ್ಲಿ ಬಂದರೆ, ಅಲ್ಲಿ ಹೇಳ್ತಾರೆ ಬಿಂಬೋಪಾಸನೆಯ ಲಕ್ಷಣ ಅಂದರೆ ಭಗವಂತನ ಚಿಂತನೆ ಮಾಡುವುದು ಕೇವಲ ಮಮಸ್ವಾಮಿ ಹರನಿತ್ಯಂ ಸರ್ವಸ್ವ ಪತಿರೇವಚ ಅಂತ ಇಷ್ಟು ಮಾತ್ರ ಅಲ್ಲ, ಆ ಸರ್ವ ಎಂಬುದರಲ್ಲಿ ಎಲ್ಲರಿಗೂ ಪತಿ ಎಂಬುದರಲ್ಲಿ ಎಲ್ಲಿ ಚಿಂತನೆ ಮಾಡಬೇಕು ಅಂದರೆ, ಸಜ್ಜನರ ನಿಯಾಮಕ ದುರ್ಜನರ ನಾಶಕ ಅಂತ ಎರಡೂ ಭಾಗ ಇರುತ್ತೆ. ಅದಕ್ಕೆ ಹೇಳುತ್ತಾರೆ ದೇವರಲ್ಲಿ ಭಕ್ತಿ ಮಾಡುವುದು ಅಂದ್ರೆ ಏನು ಅಂದ್ರೆ, ದೇವರಲ್ಲಿ ಪ್ರೀತಿ ಎಷ್ಟು ಮಾಡುತ್ತೀವೋ ದೇವರನ್ನ ದ್ವೇಷ ಮಾಡುವವರಲ್ಲಿ ಅಷ್ಟು ದ್ವೇಷ ಮಾಡಿದರೇನೆ ಭಗವಂತನಲ್ಲಿ ಭಕ್ತಿ ಮಾಡಿದಂತಾಗುತ್ತೆ, ಇಲ್ಲದಿದ್ರೆ ಇಲ್ಲ ಅಂತ ಹೇಳ್ತಾರೆ. ಈಶಾವಾಸ ಉಪನಿಷತ್ತಿನಲ್ಲಿ ಬರುತ್ತೆ, ದೇವರನ್ನ ದ್ವೇಷ ಮಾಡುವ ಒಂದು ಕಡೆ ಇದ್ದಾನೆ, ದೇವರನ್ನ ಚಿಂತನೆ ಮಾಡುವ ಒಂದು ಕಡೆ ಇದ್ದಾನೆ. ಅಂದರೆ ಈ ದೇವರನ್ನು ಚಿಂತನೆ ಮಾಡುವ ಏನು ಮಾಡುತ್ತಾನೆ, ನನ್ನ ಪಾಡಿಗೆ ನಾನು ಚಿಂತನೆ ಮಾಡುತ್ತೇನೆ. ಇನ್ನೊಬ್ಬ ಬಂದು ದೇವರನ್ನು ದ್ವೇಷ ಮಾಡಿದರೆ ಅವನನ್ನು ನಾನೇ ನಂಬಲ್ಲ, ಅವನು ಏನ್ ಬೇಕಾದ್ರೆ ಮಾಡಿಕೊಂಡು ಹೋಗ್ಲಿ, ನನಗೆ ಅವರಿಗೆ ಸಂಬಂಧ ಇಲ್ಲ. ದೇವರಿಗೂ ಅವನಿಗೂ ಸಂಬಂಧ, ಅವರವರು ಬೈಕೊಳ್ಳಿ, ನನಗೂ ಆ ದೇವರನ್ನ ಬೈಯುವವನಿಗೂ ಏನು ದ್ವೇಷ ಇಲ್ಲ, ನಾನು ಅವರನ್ನ ಏನ್ ನಂಬಲ್ಲ, ನನ್ನ ಪಾಡಿಗೆ ನಾನು ದೇವರ ಚಿಂತನೆ ಮಾಡ್ತಾ ಹೋಗ್ತೇನೆ ಅಂತ ಹೇಳಿದರೆ, ಅದಕ್ಕೆ ಹೇಳುತ್ತಾರೆ ಆ ದೇವರನ್ನ ಬೈಯುವವನಿಗೆ ಎಂಥ ದುರ್ಗತಿ ಆಗುತ್ತೋ ಅದಕ್ಕಿಂತ ಹೆಚ್ಚಿನ ದುರ್ಗತಿ ದೇವರನ್ನ ಬೈಯುವವನನ್ನ ಬೈಯದೇ ಇದ್ದವನಿಗಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮಧ್ವಾಚಾರ್ಯರು ಎಲ್ಲಾ ಮತಗಳ ಖಂಡನೆ ಯಾಕೆ ಮಾಡಿದ್ರು ಅಂದ್ರೆ ಈ ಒಂದು ಉದ್ದೇಶದಿಂದ, ದೇವರ ಪೂಜಾ ಅಂತ ಮಾಡಿದ್ರು. ಸರಿ, ಅಂಥ ಕಾಲಕ್ಕೆ ಭಗವಂತನನ್ನ ದ್ವೇಷ ಮಾಡುವವರನ್ನ ದ್ವೇಷ ಮಾಡುವುದು ಭಕ್ತಿಯ ಲಕ್ಷಣ ಅಂತಾದರೆ, ಅದಕ್ಕೆ ಹರಿಕಥಾಂಸಾರದಲ್ಲಿ ಹೇಳುತ್ತಾರೆ ನಿನ್ನ ಭಕುತರಲ್ಲಿ ನಿನ್ನಲ್ಲಿ ಯಾರು ದ್ವೇಷ ಮಾಡುತ್ತಾರೆ, ಮಿಥ್ಯಾವಾದಿಗಳು ಅಂದ್ರೆ ನಾನೇ ದೇವರು ಅನ್ನೋರು ದೇವರಲ್ಲಿ ದ್ವೇಷ ಮಾಡುವವರು. ಮಿಥ್ಯಾವಾದಿಯಲಿ ಪ್ರದ್ವೇಷ ನಿತ್ಯದಲ್ಲಿ ಅಂತ ಹೇಳ್ತಾರೆ. ಆ ಮಿಥ್ಯಾವಾದ ಮಿಥ್ಯಾವಾದಿಯಲಿ ಪ್ರದ್ವೇಷ ನಮಗಿರಲಿ. ಅವಾಗ ಹೇಳುತ್ತಾರೆ ಪ್ರಹ್ಲಾದರಾದರೂ ಭಗವಂತನ ಉಪಾಸನೆ ಮಾಡುತ್ತಾ ಯಾರಾದರೆ ಭಗವಂತನ ದ್ವೇಷ ಮಾಡುತ್ತಾರೆ ಅವರಲ್ಲಿ ದ್ವೇಷ ಮಾಡುತ್ತಾ ಬರ್ತಿದ್ರು ಅವರು, ಆದ್ದರಿಂದಲೇನೆ ಅವರ ಭಕ್ತಿ ಪೂರ್ಣ ಆಯಿತು. ಇವಾಗ ನೋಡಿ ಅವರ ಭಕ್ತಿಯಲ್ಲಿ, ಅವರಲ್ಲಿ ಭಕ್ತಿ ಎಂದರೆ ದೇವರನ್ನ ಮಾತ್ರ ಪ್ರೀತಿ ಮಾಡುವುದು ಅಂದಿದ್ರೆ ಯಾಕೆ ಅಪ್ಪ ದ್ವೇಷ ಮಾಡಿದ ಅಂತ ಪ್ರಶ್ನೆ ಬರ್ತಾ ಇತ್ತು. ಅಪ್ಪ ಹರಿದ್ವೇಷಿ, ಹರಿದ್ವೇಷಿಯಾದ ಅಪ್ಪನಲ್ಲಿ ತಾನೂ ದ್ವೇಷ ಮಾಡಿದ್ದಕ್ಕೆ ಅಪ್ಪ ರಿವರ್ಸ್ ಆಗಿ ದ್ವೇಷ ಮಾಡಿದ್ದು ಸತ್ಯ ಆಯಿತು. ಯಾರಾದ್ರೆ ಭಗವಂತನ ಚಿಂತನೆ ಮಾಡ್ತಾ ಇರ್ತಾರೆ ಅವರ ಮೇಲೆ ದೈತ್ಯರಿಗೆ ದ್ವೇಷ ಬರುವುದು ಎಂಬುದು ಅವರ ಉಪಾಸನೆಗೆ ಫಲ ಅಂತ ಹೇಳಬೇಕಷ್ಟೇ ಹೊರತು ಅದು ಬೇರೆ ಪರಿಣಾಮ ಅಲ್ಲ. ಯಾವಾಗಾಗ್ತಿತ್ತು ಅಂದರೆ ಸಜ್ಜನರಾದ ಮಹಾತ್ಮರೆಲ್ಲರೂ ಕೂಡ ಪ್ರಹ್ಲಾದರಾದರ ಮೇಲೆ ದ್ವೇಷ ಮಾಡಲಿಕ್ಕೆ ಶುರು ಮಾಡಿದ್ರೆ ಅಯ್ಯೋ ಫಲ ಯಾಕೆ ಬರಲಿಲ್ಲ ಅಂತ ಪ್ರಶ್ನೆ ಬಂದಿತ್ತು. ಅದಕ್ಕೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಪ್ರಹ್ಲಾದರಾಜರು ಆ ರೀತಿಯಾಗಿ ಚಿಂತನೆ ಮಾಡತಕ್ಕಂತಹ ಮಹಾತ್ಮರು ಅವರಲ್ಲೇ ಅಪ್ಪ ದ್ವೇಷ ಮಾಡಿದ ಅಂತ ಹೇಳಿದಾಗ ಅವಾಗ ಹೇಳ್ತಾ ಇದ್ದಾರೆ ಪ್ರಹ್ಲಾದರಾಜರು ಅದ್ಭುತವಾಗಿರತಕ್ಕಂಥ ಭಗವಂತನ ಭಕ್ತಿ ಇರತಕ್ಕಂಥವರಯ್ಯ. ಆ ಹಿರಣ್ಯಕಶಿಪುವಿಗೆ ಎಷ್ಟು ಜನ ಮಕ್ಕಳಿದ್ರು ಅಂದ್ರೆ ಹಿರಣ್ಯಕಶಿಪೋಹ ಪುತ್ರಾಹ ಚತ್ವಾರಹ ಪರಮದ್ಭುತಾಹ, ನಾಲ್ಕು ಜನ ಮಕ್ಕಳಿದ್ರಯ್ಯ. ಆ ನಾಲ್ಕು ಜನ ಮಕ್ಕಳು ಎಂತೆಂಥವರು ಅಂತ ಹೇಳ್ತಾರೆ, ಚತ್ವಾರಹ ಪರಮ ಅದ್ಭುತಾಹ, ನಾರದರಂಥ ಮಹಾನುಭಾವರು. ಯಾವ ನಾರದರನ್ನ ಸ್ಮರಣೆ ಮಾಡಿದರೆ ಸಾಕು ನಮ್ಮ ಎಲ್ಲಾ ಪಾಪಗಳು ನಾಶ ಆಗುತ್ತೋ ಅಂಥ ನಾರದರು, ಜಗತ್ತನ್ನೇ ಪವಿತ್ರ ಮಾಡುವಂಥವರು. ಯಾವ ವ್ಯಕ್ತಿಗಳ ಹೆಸರನ್ನು ಹೇಳಲಿಕ್ಕೆ ಹೋಗಿ ಮೈ ಮರೆತು ಹೋಗ್ತಾ ಇದ್ದಾರೋ, ನಾವು ಯಾರನ್ನಾದರೂ ಪರಿಚಯ ಮಾಡಿಕೊಡಬೇಕಾದ್ರೆ ಅವರು ತುಂಬಾ ನಮ್ಗೆ ಬೇಕಾದವರು, ಬಹಳ ಒಳ್ಳೆಯವರಾಗಿದ್ರೆ ಅವ್ರು ಯಾರ್ರಿ ಅಂದ್ರೆ ಅವ್ರ ಹೆಸರು ಹೇಳಲ್ಲ, ಅದ್ಭುತರಿ ಅವರು ಅಂತ ಹೇಳಿ ನಂತರ ಅವರ ಹೆಸರು ಹೇಳುತ್ತೆ. ಆ ಪರಿಚಯ ಮಾಡಿಕೊಟ್ಟಕೊಳ್ಳೇ ಅವರ ದೊಡ್ಡಸ್ತಿಗೆ ಇದಾಗುತ್ತೆ. ನೀವು ಹೇಳಲ್ವಾ ಸ್ವಾಮಿಗಳ ಹತ್ರ ವಿಜ್ಞಾನದಿಗಳಿದ್ರೆ ಹೇಳಿದ್ರೆ ಅದ್ಭುತ ಸ್ವಾಮಿಗಳು ಅಂತ ಹೇಳ್ತೀರಿ, ನಂತರ ವಿಜ್ಞಾನದಿಗಳು ಅಂತ ಹೇಳ್ತೀರಿ, ಹೌದಲ್ವೋ? ಹಾಗೆ ಅಲ್ಲಿ ಪರಮಾದ್ಭುತ ಅಂತ ಪರಿಚಯ ಮಾಡಿಕೊಟ್ಟದ್ದು ನಾರದರು, ನಂತರ ಪ್ರಹ್ಲಾದರಾದರು ಕೂಡ ಹೇಳ್ತಾರೆ, ಪ್ರಹ್ಲಾದ ಭುವನ್ ಮಹಾನ್ ಸ್ತೇಷಾನ್ ಗುಣೈಹಿ ಮಹದುಪಾಸಕ. ಅಲ್ಲಿ ಪ್ರಹ್ಲಾದ ದೊಡ್ಡವ, ಗುಣಗಳಲ್ಲೂ ಜ್ಯೇಷ್ಠ, ವಯಸ್ಸಿನಲ್ಲೂ ಜ್ಯೇಷ್ಠ ಅಂತ ಪ್ರಹ್ಲಾದ ಭಗವಂತನ ವಿಶೇಷ ಉಪಾಸನೆ ಮಾಡ್ತಾ ಇದ್ದ. ಆ ಪ್ರಹ್ಲಾದರಾದರೆ ಪರಿಚಯವನ್ನು ಚೆನ್ನಾಗಿ ಮಾಡಿಕೊಡ್ತಾ ಬರ್ತಾರೆ. ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧ ಜಿತೇಂದ್ರಿಯ. ಬ್ರಹ್ಮಣ್ಯ ಸದಾ ದೇವರನ್ನೇ ಸರ್ವತ್ರ ಹುಡುಕತ, ದೇವರಲ್ಲೇ ಮನಸ್ಸಿಟ್ಟಂಥವ. ಅಷ್ಟೇ ಅಲ್ಲ, ಶೀಲ ಸಂಪನ್ನ, ಶೀಲ ಅಂದ್ರೆ ಏನು ಅಲ್ಲೂ ಮತ್ತು ಪ್ರಶ್ನೆ ಬರುತ್ತೆ. ಶೀಲ ಅಂದ್ರೆ ಮಿಸ್ಟರ್ ವೈಟ್, ಮಿಸ್ಟರ್ ಕ್ಲೀನ್ ಅಂತ ಆಗಿರೋದೇ ಶೀಲ ಅಂತಂದ್ರೆ ಅಷ್ಟು ಮಾತ್ರ ಆದ್ರೆ ಅದು ಶೀಲ ಅಂಬಲ್ಲ ಅಂದ್ರು. ಏನದು ಅಂದ್ರೆ ದೇವರು ಅವರವರ ಕರ್ಮಾನುಸಾರ ಮಿಸ್ಟರ್ ಬ್ಲ್ಯಾಕ್ ಅಂತ ಮಾಡಬಹುದು, ಮಿಸ್ಟರ್ ವೈಟ್ ಅಂತ ಮಾಡಬಹುದು. ಯಾವಾಗ ಹೇಗೆ ಬೇಕಾದ್ರೂ ದೇವರು ಇಲ್ಲಿ ಹದ್ದಬಹುದು, ಅಲ್ಲಿ ಹದ್ದಬಹುದು. ಆದರೆ ನಾನು ಶುದ್ಧನಾಗಿದ್ದೇನೆ ಅಂದ್ರೆ ಭಗವಂತನ ಕರುಣೆಯಿಂದ ಇದ್ದೇನೆ, ನಾನು ಯಾವಾಗ ಹೇಗಿದ್ರೂ ಸ್ವಾಮಿಯ ಕರುಣೆಯಿಂದ ಇರ್ತೇನೆ ಅಂತ ತಿಳುವಳಿಕೆ ಏನದಲ್ಲ ಅದನ್ನ ಹೇಳ್ತಾ ಇದ್ದಾರೆ ಅದ್ಭುತವಾಗಿ. ಶೀಲ ಸಂಪನ್ನ ಅಂದ್ರೆ ಶೀಲ ಅಂದ್ರೆ ಏನು? ನನ್ನ ಎಲ್ಲದಕ್ಕೂ ಕಾರಣ ಶ್ರೀಹರಿಯೇ, ನನ್ನ ಕರ್ಮಾನುಸಾರ ನಾನು ಹೀಗಿರಲಿಕ್ಕೆ ಕಾರಣ ಸ್ವಾಮಿ ಒಪ್ಪನೇ ಕಾರಣ ಎಂಬ ಶೀಲ ಹೇಳಬೇಕು. ನಮಗಾಗಿರಲ್ಲ ನೋಡಿ, ಒಳ್ಳೇದಾಯ್ತಾ ನಾನೇ ಮಾಡಿದೆ ಅಂತ ಅಲ್ಲೂ ಶೀಲ ಹೋಯಿತು, ದೇವರೇ ಮಾಡಿಸಿದ್ದಾನೆ ಎಂಬ ಎಚ್ಚರ ಹೋಯಿತು, ಆ ಶೀಲ ಇಲ್ಲ. ಇನ್ನೊಂದೇದು, ಕೆಟ್ಟಾಗ ಕೂಡ ತಪ್ಪು ಕೆಲಸ ಮಾಡಿದಾಗಲೂ ಕೂಡ ಸ್ವತಂತ್ರವಾಗಿ ತಪ್ಪು ಕೆಲಸ ಮಾಡಲಿಕ್ಕೆ ನಮಗಾಗಲ್ಲ, ಆವಾಗಲೂ ದುಃಖ ಪಡ್ತಾ ಇರ್ತೀವಿ, ನಾ ಮಾಡಿದ್ದಕ್ಕೆ ಹೇಗಾಯಿತು ಅಂತ. ಅಂದ್ರೆ ಒಳ್ಳೇದಾಗಲಿ ಕೆಟ್ಟದಾಗಲಿ ಶ್ರೀಹರಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಕಳ್ಕೊಂಡಿರುವಂತಹ ವ್ಯಕ್ತಿ ಶೀಲ ಸಂಪನ್ನರಲ್ಲ. ಶೀಲ ಅಂದರೆ ಎಲ್ಲದಕ್ಕೂ ಶ್ರೀಹರಿಯೇ ಗತಿ ಎಂಬ ಎಚ್ಚರ ಯಾರಲ್ಲಿ ಬಂದಿರುತ್ತೆ ಅದು ಶೀಲ. ಆ ಶೀಲ ಸಂಪನ್ನರಾಗಿದ್ದಾರಂತೆ. ಸತ್ಯಸಂಧ, ಸತ್ಯನಾಮಕ ಭಗವಂತನಲ್ಲಿ ಸಂಧ ಅಂದರೆ ವಿಶೇಷವಾಗಿರತಕ್ಕಂತಹ ದೀಕ್ಷ ಯಾರಿಗಿದೆ ಅದು ಇವರಲ್ಲಿದೆ. ಅದಕ್ಕೆ ಸತ್ಯಸಂಧ. ಜಿತೇಂದ್ರಿಯ, ಇಂದ್ರಿಯಗಳನ್ನು ಚೆನ್ನಾಗಿ ಗೆದ್ದಿದ್ದಾರೆ, ಭಗವಂತನಲ್ಲೇ ಸದಾ ಮನಸ್ಸಿಟ್ಟಿದ್ದಾರೆ. ಹೇಳ್ತಾರೆ, ಶಯಾನ ಪರ್ಯಟನ್ ಅಶ್ನನ್ ಪ್ರಪಿಬನ್ ಬ್ರುವನ್ ನಾನು ಸಂಧದ ಏತಾನಿ ಗೋವಿಂದ ಪರಿರಂಭಿತ. ಅವರು ತಿರುಗಾಡತಾ ಇದ್ದಾರೆ, ಕೂಡ್ತಾರೆ, ಏಳತಾರೆ, ಊಟ ಮಾಡುತ್ತಾರೆ, ಕುಡಿಯುತ್ತಾರೆ, ಮಾತಾಡುತ್ತಾರೆ, ಎಲ್ಲ ಮಾಡತಾ ಇದ್ರೂ ಕೂಡ ನಮ್ಮಂತೇನೆ ಮಾಡತಾ ಇದ್ದಾರಂತೆ. ಇದ್ರು ದೇವರಲ್ಲೇ ಮನಸ್ಸಿಟ್ಟಿದ್ದರಂತೆ. ಗೋವಿಂದ ಪರಿರಂಭಿತ, ದೇವರನ್ನೇ ಅಪ್ಪಿಕೊಂಡಿದ್ರು. ಅದಕ್ಕೆ ಎಲ್ಲವನ್ನೂ ಮಾಡುತ್ತಾರೆ, ಯಾವುದರ ಎಚ್ಚರವೂ ಇಲ್ಲ, ದೇವರಲ್ಲೇ ಮನಸ್ಸಿದೆ. ಅಲ್ಲ, ಆ ಥರ ಇರ್ಲಿಕ್ಕೆ ಯಾರಿಗಾದ್ರೂ ಸಾಧ್ಯವ? ನಮಗೂ ಇದೆ ನೋಡಿ, ನಮಗೂ ಎಲ್ಲಾದರೂ ಮನಸ್ಸು ತುಂಬಾ ಕಾನ್ಸಂಟ್ರೇಷನ್ ಆಚೆ ಹೋಗಿದ್ರೆ, ಏನಾದರೂ ಟೆನ್ಷನ್ ಇದ್ರೆ, ನಮ್ಮವರು ಬಂದಿಲ್ಲ ಅಂತ ಟೆನ್ಷನ್ ಕೂತ್ಕೊಂಡಿದ್ರೆ, ಊಟ ಮಾಡ್ತಾ ಇದ್ರು ಏನು ಮಾಡ್ತಾ ಇದ್ರು ಮನಸ್ಸಲ್ಲೇ ಇರುತ್ತೆ. ಇದು ಬರೇ ನಾಮಕೆ ವಾಸ್ತೆ ಮಾಡ್ತಾ ಇರ್ತಾರೆ. ಕೂತವರು ಕೇಳ್ತಾ ಇರ್ತಾರೆ, ಎಲ್ಲಿದೆ ನಿನ್ ಮನಸ್ಸು, ಊಟ ಮಾಡ್ತಾ ಇಲ್ಲ, ಎಲ್ಲಿದ್ರು, ಯಾಕೆ ಇವತ್ತು ಆಬ್ಸೆಂಟ್ ಮೈಂಡೆಡ್ ಅಂತ ಮನೆಯಾಗ ಕೇಳ್ತಾ ಇರ್ತಾರ ಒಂದೊಂದು ದಿವಸ ನಮ್ಮನ್ನ. ನಮಗೆ ಹಾಗಿದ್ರೆ ಅವ್ರಿಗೆ ಹೇಗಿರಬೇಕು? ಸದಾ ಭಗವಂತನಲ್ಲೇ ಮನಸ್ಸಿಟ್ಟಿದ್ದಾರೆ, ಬೇರೆ ಎಲ್ಲವನ್ನ ಬದಿಗೊತ್ತಿದ್ದಾರೆ, ಎಲ್ಲವೂ ಮಾಡುತ್ತಾ ಇದ್ದಾರೆ, ಯಾವುದು ಬಿಡಲಿಲ್ಲ, ಎಲ್ಲರಲ್ಲೂ ಇದ್ದಾರೆ, ಅಲ್ಲಿ ದೇವರಲ್ಲೇ ಇದ್ದಾರೆ, ಈ ತರ ಇದ್ದಾರಯ್ಯ ಅವರು. ಇನ್ನ ಒಂದೊಂದು ಗುಣಗಳನ್ನು ಹೇಳ್ತಾ ಕೊನೆ ಹೇಳ್ತಾರೆ, ಗುಣೈಹಿ ಅಲಂ ಅಸಂಖ್ಯೈಹಿ ಪರಿಸಂಖ್ಯಾತುಂ ನ ಶಕ್ಯತೆ. ಇವರಲ್ಲಿ ಗುಣಗಳೆಷ್ಟಿವೆ ಅಂದ್ರೆ ಅದನ್ನ ತುಂಬಾ ಇವೆ, ಎಣಿಸಲಿಕ್ಕೆ ಸಾಧ್ಯ ಆಗಲ್ಲ ಅಂತ ನಾರದರಂಥ ಮಹಾನುಭಾವರು ಹೇಳ್ತಾ ಇದ್ದಾರೆ. ಹಾಗೆ ಆಶ್ಚರ್ಯ ಆಗುತ್ತೆ, ನಾರದರು ಕಕ್ಷಾದಲ್ಲಿ ಇವರಿಗಿಂತ ಬಹಳ ದೊಡ್ಡವರು. ನಾರದರ ಅನುಗ್ರಹದಿಂದ ಇವರು ಭೃಗುಮಹರ್ಷಿಗಳ ಕಕ್ಷಕ್ಕೆ ಬಂದು ನಿಲ್ತಾರೆ, ಭೃಗುಮಹರ್ಷಿಗಳ ಕಕ್ಷಕ್ಕೆ ಬಂದು ನಿಲ್ತಾರೆ ನಾರದ ಅನುಗ್ರಹದಿಂದ ಅಂತ ಹೇಳ್ತಾರೆ. ಅಂಥವರ ಗುಣಗಳನ್ನ ಚಿಕ್ಕವರಲ್ಲಿ ಏನು ಗುಣಗಳಿವೆ ದೊಡ್ಡವರು ಎಣಿಸಲಿಕ್ಕಾಗುತ್ತೆ, ದೊಡ್ಡವರಲ್ಲಿ ಏನು ಗುಣಗಳಿವೆ ಅದು ಚಿಕ್ಕವರಿಗೆ ಎಣಿಸಲಿಕ್ಕೆ ಸಾಧ್ಯವಿಲ್ಲ ಅಂತ. ಅಂತಹ ಕಾಲಕ್ಕೆ ಪ್ರಹ್ಲಾದರಾಜರಲ್ಲಿ ಗುಣಗಳನ್ನ ಎಣಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರಲ್ಲ, ಅದು ಹೇಗೆ ಸಾಧ್ಯ ಅಂದ್ರೆ, ಪ್ರಹ್ಲಾದರಾಜರಲ್ಲಿ ಕೇವಲ ಕರ್ಮದ ದೇವತೆಗಳಾಗಿರತಕ್ಕಂತಹ ಶಂಕುಕರ್ಣರು ಮಾತ್ರ ಇಲ್ಲ, ಅಲ್ಲಿ ಶೇಷದೇವರ ಸನ್ನಿಧಾನವಿದೆ, ವಾಯುದೇವರ ಸನ್ನಿಧಾನವಿದೆ. ವಾಯುನಾಚ ಸಮಾವಿಷ್ಟ ಸಮ್ಯಗಾವಿಷ್ಟ, ಪ್ರಾಣನಾಮಕ ವಾಯುದೇವರು ಸದಾ ಕೂತಿದ್ದಾರಂತೆ ಪ್ರಹ್ಲಾದರಾದರಲ್ಲಿ, ಶೇಷದೇವರು ಸದಾ ಆವೇಶ ಇದೆ. ಇನ್ನ ವಿಜಯೇಂದ್ರ ತೀರ್ಥರು ಹೇಳ್ತಾರೆ ಪ್ರಹ್ಲಾದರಾಜರ ಕುರಿತು, ವ್ಯಾಸರಾಜರ ಕುರಿತು ಸ್ತೋತ್ರ ಮಾಡುತ್ತಾ, ಪ್ರಹ್ಲಾದಸ್ಯಾವತಾರೋಸೌ ಇಂದ್ರಸ್ಯಾನುಪ್ರವೇಶವಾನ್ ಅಂತ ವಿಜಯೇಂದ್ರರು ಹೇಳುತ್ತಾರೆ. ಇಂದ್ರದೇವರ ಆವೇಶ ಸದಾ ಇದೆ. ಒಂದು ಕಡೆ ಸ್ವಯಂ ಶಂಕುಕರ್ಣಾಖ್ಯ ದೇವತಾ ಬ್ರಹ್ಮದೇವರ ಅನುಗ್ರಹ ಪಡ್ಕೊಂಡವರು, ನಾರದರ ಅನುಗ್ರಹ ಪಡ್ಕೊಂಡವರು, ಒಳಗೆ ಇಂದ್ರದೇವರ ಆವೇಶ ಸದಾ ಆವೇಶ, ಶೇಷದೇವರ ಸದಾ ಆವೇಶ, ವಾಯುದೇವರ ಸದಾ ಆವೇಶ, ನೃಸಿಂಹದೇವರ ಸದಾ ಸನ್ನಿಧಾನ, ಎಷ್ಟಿರುವಂತಹ ವ್ಯಕ್ತಿಯಲ್ಲಿ ಎಂಥ ಗುಣಗಳು ಪ್ರಕಟ ಆಗ್ಲಿಕ್ಕೆ ಸಾಧ್ಯ? ಅಂತಹ ಗುಣಗಳನ್ನು ನಾನು ಕೇಳಿಸಲಿಕ್ಕಿಲ್ಲ, ನಾನು ಶಂಕುಕರ್ಣನ ಗುಣಗಳು ಎನಿಸಬಲ್ಲೆ, ಆದರೆ ದೊಡ್ಡವರಾದಂತಹ ಎಲ್ಲರೂ ಬಂದಾಗ ಅಲ್ಲೇನು ಗುಣಗಳು ಬರುತ್ತೆ ನನಗೆ ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾರದರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅವರು ರಾಯರ ನಮಸ್ಕಾರ ಮಾಡಿದ್ರು, ವ್ಯಾಸರಾಯರ ನಮಸ್ಕಾರ ಮಾಡಿದ್ರು, ಇದೆಲ್ಲ ನೆನಪಿಟ್ಟುಕೊಂಡು ಮಾಡಿದರೆ ಅದರ ಫಲವೇ ಬೇರೆ ಆಗುತ್ತೆ. ಅದಕ್ಕೆ ರಾಯರೊಳಗೆ ತುಂಬಾ ದೊಡ್ಡವರಿದ್ದಾರೆ, ನಮ್ಮ ಗೋಪಾಲದಾಸರು ಹೇಳುತ್ತಾರೆ, ಅವರ ಸನ್ನಿಧಾನಕ್ಕೆ ಯಾರಾದರೂ ದೊಡ್ಡವರು ಬಂದರೆ, ರಾಯರಕ್ಕಿಂತ ದೊಡ್ಡವರು ಬಂದರೆ, ತಮ್ಮ ತಮಕ್ಕಿಂತ ಅಧಿಕರಿಂದಲೇ ಉಪದೇಶ ಕೊಳ್ಳುತ್ತಳಿ ಅಂತ ರಹಸ್ಯ ಹೊರಗಾಗ್ತಾರೆ. ಅಲ್ಲಿ ಬಂದವರು ನಮಸ್ಕಾರ ಮಾಡಿದರೆ ರಾಯರು ಪಕ್ಕಕ್ಕೆ ಸರಿದು ರಾಯರೊಳಗೆ ನಿಂತಿರುವಂತಹ ಇಂದ್ರದೇವರು ಶೇಷದೇವರು ಯಾರ್ಯಾರಿದ್ದಾರೆ ಆ ಬಂದವರಿಗೆ ಅವರು ಉಪದೇಶ ಕೊಡ್ತಾರಂತೆ. ಆ ಉಪದೇಶ ಕೊಟ್ಟದ್ದನ್ನ ರಾಯರು ಪಕ್ಕದಲ್ಲಿದ್ದು ಸ್ವೀಕಾರ ಮಾಡುತ್ತಾ ಇರ್ತಾರೆ. ಇದು ಅಲ್ಲಿ ನಡೆಯುವಂತಹ ಚರ್ಯ ಅಂತ ಹೇಳ್ತಾರೆ. ನಮಗೆ ಇವೆಲ್ಲ ಯಾವುದು ನಮ್ಮ ಸಬ್ಜೆಕ್ಟೇ ಅಲ್ಲ ಅಂತ ನಾವು ಹೋಗ್ತಾ ಇರ್ತೀವಿ. ಏನೋ ದಿನಕ್ಕೊಂದಿಷ್ಟು ಆ ತಂಬಿಗೆಯಲ್ಲಿ ನೀರು ಈ ತಂಬಿಗೆಯಲ್ಲಿ ಹಾಕಿಬಿಟ್ಟು ಸಂಧ್ಯಾ ವಂದನೆ ಅಂತ ಅದು ಇದು ಮುಗಿಸ್ಬಿಟ್ಟು ಒಂದು ಗಂಟೆ ಪ್ರವಚನ ಕೇಳಿ ಕೊಡು ಸಾಕಿ ಅಪರೋಕ್ಷ ಜ್ಞಾನಕ್ಕೆ ಸಿದ್ಧ ಆಗಿದ್ದೀವಿ ಅಂತ ನಮ್ಮ ಫೀಲಿಂಗ್ ಇರುತ್ತೆ. ಅದು ಸಾಧನೆ ಪರಿಚಯವೇ ಇಲ್ಲ, ನಮ್ಮ ಪಾಡಿನ ಕ್ಯಾಶುವಲ್ ಆಗಿ ಹೊರಟು ಹೋಗ್ತಾ ಇರ್ತೀವಿ ಅದಕ್ಕೆ ಹೇಳ್ತಾ ಇದ್ದಾರೆ. ಅಂಥ ಪ್ರಹ್ಲಾದರಾಜರ ಪರಿಚಯ ಅಪರೂಪದ್ದು ಮಾಡಿ ಇಂಥ ಪ್ರಹ್ಲಾದನ ಮೇಲೆ ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಿದನಯ್ಯ ಹಿರಣ್ಯಕಶಿಪು ಅಂದಾಗ ಹೇಳ್ತಾರೆ, ಅಲ್ಲ ಲೋಕದಲ್ಲಿ ಒಳ್ಳೆ ಮಕ್ಕಳನ್ನಲ್ಲ ಕೆಟ್ಟ ಮಕ್ಕಳನ್ನು ಕೂಡ ತಂದೆ ತಾಯಿ ಬೆನ್ನಿಗೆ ಹಾಕೊಂಡು ಬರ್ತಾರೆ ಅಂತಹದ್ದು, ಇಂಥ ಒಳ್ಳೆ ಮಗುವನ್ನ ಕೊಲ್ಲಲಿಕ್ಕೆ ಹಿರಣ್ಯಕಶಿಪು ಯಾಕೆ ಪ್ರಯತ್ನ ಪಟ್ಟ ಅಂತ ಇಷ್ಟೆಲ್ಲ ಪ್ರಶ್ನೆ ಬಂದಾಗ ಅವಾಗ ಶುರು ಮಾಡ್ತಾ ಇದ್ದಾರೆ. ಹಿಂದೆ ನಡೆದ ಕಥಾ ಏನು, ಹಿರಣ್ಯಾಕ್ಷರನ್ನ ಸಂಹಾರ ಮಾಡಿ ಭಗವಂತ ವರಾಹರೂಪಿ ಹೊರಟು ಹೋದ ಮೇಲೆ ತನ್ನ ಸೋದರನನ್ನ ಕೊಂದದ್ದಕ್ಕೆ ಹಿರಣ್ಯಕಶಿಪುವಿಗೆ ತುಂಬಾ ಸಿಟ್ಟು ಬರ್ತಾ ಇದೆ. ತನ್ನವರೆಲ್ಲರನ್ನು ಕೂಡ ಕರೀತಾ ಇದ್ದಾನೆ, ತನ್ನ ಸೈನ್ಯವನ್ನೆಲ್ಲ ಕರೀತಾ ಇದ್ದಾನೆ. ಹೇಳ್ತಾನೆ, ತಕ್ಷ ಶಂಬರ ಹಯಗ್ರೀವ ನಮುಚೆ ಪಾಕ ಇಲ್ವಲ ಎಲ್ಲ ಬನ್ನಿ ಇಲ್ಲಿ ಅಂತ ಹೇಳ್ತಾನೆ. ಏನು ಏನ್ ಬೇಕು? ಏನಿಲ್ಲ, ಈ ಶ್ರೀಹರಿ ಇದ್ದಾನಲ್ಲ ಇವನು ಬಹಳ ತಪ್ಪು ಕೆಲಸ ಮಾಡುತ್ತಾ ಇದ್ದಾನೆ. ಸಮಯನಾಭಿ ಉಪಧಾವನೈಹಿ ಈ ದೇವತೆಗಳೆಲ್ಲ ಸೇರಿ ಅವನಿಗೆಲ್ಲ ಪೂಜೆಗಳು ಮಾಡ್ತಾ ಇದ್ದಾರೆ, ಎಲ್ಲ ಏನು ಗಿಫ್ಟ್ಸ್ ಎಲ್ಲ ಕೊಟ್ಬಿಡ್ತಾರೆ. ಅದಕ್ಕೆ ಅವನು ಸಮನಾಗಿರಬೇಕಾದವ, ನಮಗೂ ಅವರಿಗೂ ಈಕ್ವಲ್ ಆಗಿರಬೇಕಾದವ ಏನು ಮಾಡ್ತಾ ಇದ್ದ, ನಮ್ಮನ್ನ ಸಂಹಾರ ಮಾಡ್ತಾ ಇದ್ದಾನೆ. ಈ ಹರಿ ಎಂಥವ ಅಂದ್ರೆ ಹೇಳ್ತಾರೆ, ಭಜಂತಂ ಭಜಮಾನಸ್ಯ ಬಾಲಸ್ಯೇವ ಅಸ್ಥಿರಾತ್ಮನಃ. ಚಿಕ್ಕ ಹುಡುಗರು ಇರ್ತಾರೆ, ಒಬ್ಬರು ಚಾಕ್ಲೇಟ್ ಕೊಟ್ರೆ ಅವ್ರ ಕುರಿತು ಮಾತಾಡ್ತಾರೆ, ಇನ್ನೊಬ್ರು ಹೆಚ್ಚು ಚಾಕ್ಲೇಟ್ ಕೊಟ್ರೆ ಅವ್ರ ಕಡೆ ಹೋಗ್ಬಿಡ್ತಾರೆ, ಆ ತರ ಇದೆ ಒಂದು. ಅದರಿಂದ ಈ ಶ್ರೀಹರಿ ನನ್ನ ಸೋದರನನ್ನ ಕೊಂದದ್ದಕ್ಕೆ ನಾನು ಅವನನ್ನ ಕೊಂದು ಬಿಡ್ತೇನೆ. ಕಲ್ಪನೆ ಅವನ ತಲೆಯಲ್ಲಿ ಕಲ್ಪನೆ ಏನು ಅಂದರೆ, ಜೀವ ಜಡ ಅಂತಿದ್ದರೆ ಆ ಎರಡಕ್ಕೂ ವಿಲಕ್ಷಣ ಭಗವಂತನೊಬ್ಬನಿದ್ದಾನೆ ಎಂಬ ಎಚ್ಚರವೇ ಇಲ್ಲ ಅವನಿಗೆ. ಅವನ ತಲೆಯಲ್ಲಿ ಇಡೀ ಜಗತ್ತಿನಲ್ಲಿ ಜೀವ ಜಡ ಎರಡೇ ಇರೋದು. ನಾನೊಬ್ಬ ಜೀವ, ನನ್ನಂತೇನೆ ಬ್ರಹ್ಮದೇವರು ಒಬ್ಬ ಜೀವರು, ಶ್ರೀಹರಿಯೂ ಒಬ್ಬ ಜೀವ ಅಂತ ತಿಳಿದವನೇ ನನ್ನಂಥ ಪ್ರಾಣಿಯೇ ಶ್ರೀಹರಿ. ಅವರೇನು ಸಾವನ್ನ ಕಳಕೊಂಡಿದ್ದಾರೆ, ಈ ಬ್ರಹ್ಮ ರುದ್ರ ವಿಷ್ಣು ವಿಶೇಷವಾಗಿರತಕ್ಕಂಥವರು ಬ್ರಹ್ಮ ವಿಷ್ಣು ಮಹೇಶ್ವರರು, ಅವರು ಜೀವರೇ, ಸಾವನ್ನ ಕಳ್ಕೊಂಡಿದ್ದಾರೆ, ತಪಶಕ್ತಿ ಇದೆ, ಮೆರೀತಾ ಇದ್ದಾರೆ. ನಾನು ಸಾವನ್ನ ಕಳ್ಕೊಂಡ್ರೆ, ತಪಸ್ಸನ್ನ ಮಾಡಿದರೆ ಅವ್ರನ್ನ ಇಳಿಸಿ ನಾನು ಅಲ್ಲಿ ಏರಬಹುದು ಅಂತ ಇಷ್ಟು ಕಲ್ಪನೆ ತಲೆಯಲ್ಲಿ ಅವನಿಗೆ ಕೂತಿದೆ. ಹಾಗಾದರೆ ಶ್ರೀಹರಿ ನನ್ನಂಥವನೇ ಅಂತ ಆಲೋಚನೆ ಮಾಡುತ್ತಾ ಅವನನ್ನ ಕೊಂದು ಬಿಡುತ್ತೇನೆ ಅಂತ ಹೇಳುತ್ತಾ ಇದ್ದಾನೆ. ಮಚ್ಚೂಲ ಭಿನ್ನ ಗ್ರೀವಸ್ಯ ಭೂರಿಣ ರುಧಿರೇಣ ವೈ ಯುದ್ಧ ಪ್ರಿಯಂ ಭ್ರಾತರಂ ತರ್ಪಯಿಷ್ಯೇ. ಆ ಶ್ರೀಹರಿಯನ್ನು ಕೊಂದು ಬಿಟ್ರೆ ಈ ದೈತ್ಯರು ನೋಡ್ತಾ ಇರ್ತಾರೆ ಭಗವಂತನ. ಆತ ಎಲ್ಲಾ ಅವತಾರಗಳಲ್ಲೂ ತುಂಬಾ ರಕ್ತ ಸುರಿಸ್ತಾನೆ, ರಕ್ತವೇ ಇಲ್ಲ, ರಕ್ತದಂತೆ ಸುರಿಸ್ತಾನೆ. ಅದು ನೋಡಿದ ಕೂಡ ಅವರಿಗೆಲ್ಲ ನಮ್ಮಂತೇನೆ ಇವನಲ್ಲಿ ರಕ್ತ ಇದೆ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೊಂದು ತಲೆಯಲ್ಲಿದೆ, ಎಲ್ಲರಿಗಿಂತ ತುಂಬಾ ರಕ್ತ ಇವನಲ್ಲಿದೆ, ತುಂಬಾ ರಕ್ತ ಶಕ್ತಿ ಇದೆ, ಅದಕ್ಕೆ ಹಿಂಗಿದ್ದಾನೆ. ಅದರಿಂದ ಅವನನ್ನ ಕೊಂದು ಆ ರಕ್ತದಿಂದ ನನ್ನ ತಮ್ಮನಿಗೆ ತರ್ಪಣ ಕೊಡುತ್ತೇನೆ. ಇನ್ನು ಹೇಳ್ತಾನೆ, ಇಷ್ಟು ಬಲಿಷ್ಠನಾಗಿದ್ದಾನೆ ಅವನು. ಬಲಿಷ್ಠನಾಗಿರ್ಲಿಕ್ಕೆ ಕಾರಣ ಏನು? ಆಹಾರ. ಆಹಾರ ಕೊಡೋದು ಯಾರು? ಬ್ರಾಹ್ಮಣರು. ಯಾವಾಗಲೂ ಯಜ್ಞಗಳು ಮಾಡಿ 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 ದೇವರಿಗೆ ಆಹಾರ ಕೊಡ್ತಾರೆ. ಅದರಿಂದ ಈ ಬ್ರಾಹ್ಮಣರನ್ನ, ಆಕಳಗಳನ್ನ, ಯಜ್ಞಶಾಲೆಗಳನ್ನ ಧ್ವಂಸ ಮಾಡಿಬಿಟ್ರೆ ಯಾರು ಅವನಿಗೆ ಆಹಾರ ಕೊಡಲ್ಲ, ಬಡಕಲಾಗ್ತಾನೆ. ಅವಾಗ ನಾವು ಅವನನ್ನು ಸಂಹಾರ ಮಾಡಲಿಕ್ಕಾಗುತ್ತೆ. ಇಷ್ಟೆಲ್ಲ ತಲೆಯಲ್ಲಿ ಇಟ್ಕೊಂಡಿದ್ದ ಎಂಥ ಇದು. ಅಲ್ಲೂ ಹೇಳ್ತಾನೆ ಬಾಯಿಯಿಂದ, ವಿಷ್ಣು ದ್ವಿಜಕ್ರಿಯಾ ಮೂಲ ಅಂತ ಹೇಳ್ತಾರೆ. ವಿಷ್ಣು ಬ್ರಾಹ್ಮಣರ ಕ್ರಿಯೆಗಳೇ ಅವನಿಗೆ ಮೂಲ, ಇಲ್ಲದಿದ್ರೆ ಬದುಕಲಾರ ಅಂತ. ಆದರೆ ಒಳಗೆ ಜಯ ಇದ್ದಾನಲ್ಲ, ಅವನ ಬಾಯಿಂದರೂ ಇದೇ ಮಾತು ಬರ್ತಾ ಇದೆ. ಅರ್ಥ ಬೇರೆನೆ. ವೇದವ್ಯಾಸರ ಮಾತು ಒನ್ ಶಾಟ್ ಟೂ ಬರ್ಡ್ಸ್ ಅಂತ, ಒಂದೇ ಮಾತು ಎರಡರ್ಥ. ಅಲ್ಲಿ ಜಯ ಹೇಳುತ್ತಾನೆ, ವಿಷ್ಣು ದ್ವಿಜಕ್ರಿಯಾ ಮೂಲ, ಬ್ರಾಹ್ಮಣರ ಕ್ರಿಯೆಗಳಿಗೆ ದೇವರೇ ಮೂಲ, ದೇವರಿಗದು ಮೂಲ ಅಲ್ಲ ಅಂತ ಒಬ್ಬ. ಇನ್ನೊಬ್ಬ, ದೇವರು ಬದುಕಲಿಕ್ಕೆ ಇವರೆಲ್ಲ ಬೇಕು, ಇಲ್ಲ ದೇವರು ಬದುಕಲಿಕ್ಕಾಗಲ್ಲ ಅಂತ ಇನ್ನೊಬ್ಬರ ತಾತ್ಪರ್ಯ. ಎರಡೂ ಒಂದೇ ಮಾತಿನಲ್ಲೇ ಹೇಳ್ತಾ ಇದ್ದಾರೆ. ಆ ರೀತಿ ತನ್ನವರನ್ನೆಲ್ಲ ಕಳಿಸಿಕೊಟ್ಟ, ಅವರೆಲ್ಲರೂ ಹೋಗಿ ಯಜ್ಞಶಾಲೆಗಳನ್ನ ಎಲ್ಲೆಲ್ಲಿ ಆಕಳು ಬ್ರಾಹ್ಮಣರು ಇದ್ದಾರೆ ಧ್ವಂಸ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ ಕೂಡಲೇ ಇತ್ತ ತನ್ನ ಸೋದರನ ಹೆಂಡತಿ ವೃಷಭಾನು, ತಾಯಿ ದಿತಿದೇವಿ, ಹಿರಣ್ಯಾಕ್ಷನ ಮಕ್ಕಳೆಲ್ಲರೂ ಕೂಡ ಅಳತಾ ಇದ್ರೆ ಅವರೆಲ್ಲರನ್ನು ಸಮಾಧಾನ ಮಾಡುತ್ತಾ ಇದ್ದಾನೆ ಹಿರಣ್ಯಕಶಿಪು. ಅವರಿಗೆ ತುಂಬಾ ದುಃಖ ಆಗ್ತಾ ಇದೆ ಹಿರಣ್ಯಾಕ್ಷ ಸತ್ತು ಹೋದದ್ದಕ್ಕೆ. ಅವರನ್ನೆಲ್ಲ ಸಮಾಧಾನ ಮಾಡಲಿಕ್ಕೆ ಒಳ್ಳೆ ವೇದಾಂತದ ಮಾತುಗಳನ್ನೆಲ್ಲ ಆಡತಾ ಇದ್ದಾನೆ. ಒಂದು ಭಾಗದಲ್ಲಿ ಇಂಥದ್ದು, ಒಂದು ಭಾಗದಲ್ಲಿ ಹೀಗಿದ್ದಾನಲ್ಲ ಅಂದ್ರೆ ಜಯ ಇದ್ದಾನೆ, ದೈತ್ಯ ಇದ್ದಾನೆ. ಇಷ್ಟರವರೆಗೆ ದೈತ್ಯನ ಹಾವಳಿ ಆಯಿತು, ದೈತ್ಯ ಕೂತ, ಜಯ ಎದ್ದ. ಜಯ ಎದ್ದ ಕೂಡಲೇ ಒಳ್ಳೆ ಭಗವಂತನ ಚಿಂತನಾ ಕ್ರಮವೆಲ್ಲ ಬರ್ತಾ ಇದೆ. ಅದನ್ನು ನಾಳೆ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಇನ್ನೊಬ್ಬರು ಬೇಕಲ್ಲ ತಂಗಿ ಅವ್ರಿಬ್ಬರು ನೋಡಿದ್ರೆ ಕನ್ಫ್ಯೂಸ್ ಆಗ್ತಾ ಇರ್ತದೆ ಯಾರ್ಯಾರು
ಚೆನ್ನಾಗಿದ್ದೀರಾ?